மத்தியமம் மங்கரயித்தம் அதிடம் விமலம் சதா ஆனந்ததித்மலம் வஜேதாபத்ரயாபகம் நித்யா சித்தாந்த துத்தாந்த வித்வம்ஷ்ணுசக்ஷண ஜெய்தீர்த்தாகத நிர்பாசதாம்னோ உதம்பரே அத்திகல்பித கல்போயம் பிரத்யர்த்தி கிருதகேசரி வியாசதீர்த்த குரு பூயாத் அஸ்மதிஷ்டாத சித்தையே தபோ வித்யா விரக்தியாதி சுத்னோகாகரானம் அனுவாதிராஜகுருன் வந்தி ஐக்கிய உபதாஷயான் பூஜ்ய ராகவேந்திராய சத்யதன்மர்தாய ச வததாம் கல்பவருஷாய நமதாம் காமதேனவே குருவாதித்தாந்திரவே வைஷ்ணவேந்தீவரேந்தவே ஸ்ரீராகவேந்திர குருவே நமோ அத்தியந்தயாளவே ஆபாதமௌலி பர்யந்தம் குருநாமாக்கியம் ஸ்மரேத் தேன விக்னா பிரஷ்யந்தி சித்தி மனோரதாஹ ஹரிஹி ஓம் ஸ்ரீ குருப்யோ நமஹ. ನಾವು ಇವತ್ತು ಭಗವದ್ಗೀತೆ ಬದಲು ಭಾಗವತ ಅದರಿಂದ ಧೃತ ಭಾಗವತದಲ್ಲಿ ಶ್ರೀಮದ್ ಭಾಗವತ ಧೃತ ಸಾರಹ ಅಂತೇಳಿ ಧೃತ ಧರಿಸಿದ ಅಂದ್ರೆ ಭಾಗವತ ಸಾರೋದ್ಧಾರ ಅಂತೇಳಿ ಕರೆಯಲ್ಪಡುವಂತಹದ್ದು ಇಲ್ಲ ಧೃತ ಸಾರ ಅಂತೇಳಿ. ಸೊ ಈ ಧೃತ ಸಾರ ಅನ್ನುವುದರಲ್ಲಿ ಭಾಗವತದಿಂದಲೇ ಮೂಲ ಶ್ಲೋಕಗಳಿಂದ ತೆಗೆದಂತಹ ಕೆಲವು ಶ್ಲೋಕಗಳನ್ನು ಹೇಳಿದ್ದಾರೆ. ಇದು ಭಾಗವತದ ಸಾರವನ್ನು ಅಂದ್ರೆ ಭಾಗವತದಲ್ಲಿ ಹೇಳಿದಂತಹ ಮುಖ್ಯ ಅಂಶಗಳನ್ನು ಈ ಶ್ಲೋಕಗಳಲ್ಲಿ ನಾವು ತಿಳಿಯಬಹುದು ಅನ್ನೋದರಿಂದ ಇದನ್ನು ಹೀಗೆ ಉದ್ಧಾರ ಮಾಡಿದ್ದಾರೆ. ಸೊ ಈ ಭಾಗವತದಲ್ಲಿ ಬರುವಂತಹ ಈ ಶ್ಲೋಕಗಳನ್ನು ಈ ನಾವು ಮೊದಲು ನೋಡುವುದಕ್ಕೆ ಒಂದು ಏನಂದ್ರೆ ಭಾಗವತ ಪೂರ್ತಿಯಾಗಿ ಭಾಗವತ ಸಪ್ತಾಹ ಅಂತೇಳಿ ಪೃಷ್ಠಪದಿ ಅಂತೇಳಿ ಇವೆಲ್ಲ ಮಾಡ್ತಾರೆ. ಇದು ಮಾಡಿದಾಗ ಭಾಗವತ ಪೂರ್ತಿಯಾಗಿ ನಾವು ನೋಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಆದ್ದರಿಂದ ಈ ಭಾಗವತದ ಸಾರದಂತೆ ಇರುವಂತಹ ಈ ಶ್ಲೋಕಗಳನ್ನು ನೋಡೋಣ ಸಂಕ್ಷೇಪವಾಗಿ ಭಾಗವತ ನೋಡಿದಂತಾಗುತ್ತೆ ಅನ್ನೋದೊಂದು. ಭಾಗವತ ಪೃಷ್ಠಪದಿ ಅಂದ್ರೆ ಏನು ಅಂತೇಳಿ ಭಾದ್ರಪದ ಮಾಸದ ಶುಕ್ಲ ಪಕ್ಷದಲ್ಲಿ ನಾವು ಈ ಭಾಗವತದ ಪೃಷ್ಠಪದಿ ಅಂತ ಮಾಡ್ತಾರೆ. ಏನು ಈ ಪೃಷ್ಠಪದಿ ಅಂತ ಹೇಳಿದ್ರೆ ನೀವೆಲ್ಲ ಕೇಳಿರಬಹುದು. ಪೃಷ್ಠ ಓಷ್ಠ ಅಂದ್ರೆ ಮೇಲಿನ ತುಟಿಗೆ ಓಷ್ಠ ಅಂತ ಇರ್ತವೆ, ತುಟಿಗಳಿಗೆ ಓಷ್ಠಗಳು ಅಂತ ಇರ್ತಾರೆ. ಸೊ ಪೃಷ್ಠಪದಿ, ಸೊ ತುಟಿಗಳು ಅಂದ್ರೆ ಈ ಯಾರ ತುಟಿಗಳು, ಆಕುಳಿನ ತುಟಿಗಳು ಅಂತೇಳಿ. ಸೊ ಆಕುಳು ಕೌ ಅದು ಭಾದ್ರಪದ ಅಂದ್ರೆ ಅದರ ಭಾದ್ರಪದ ಮಾಸ. ಈಗ ಈ ಹನ್ನೆರಡು ತಿಂಗಳ ಹೆಸರುಗಳು ಕೂಡ ಚಂದ್ರ ಹುಣ್ಣಿಮೆಯಲ್ಲಿ ಯಾವ ನಕ್ಷತ್ರಕ್ಕೆ ಹತ್ತಿರ ಇರ್ತಾನೋ ಆ ಹೆಸರಿನಿಂದ ಮಾಸವನ್ನು ಕರೀತಾರೆ. ಉದಾಹರಣೆಗೆ ಚೈತ್ರ ಮಾಸ ಅಂದ್ರೆ ಚಿತ್ರ ನಕ್ಷತ್ರ, ವೈಶಾಖ ಮಾಸ ಅಂದ್ರೆ ವಿಶಾಖ. ಸೊ ಜ್ಯೇಷ್ಠ ನಕ್ಷತ್ರ ಅಂದ್ರೆ ಜ್ಯೇಷ್ಠ ನಕ್ಷತ್ರದ ಹುಣ್ಣಿಮೆಯ ದಿನ ಚಂದ್ರ ಹತ್ತಿರ ಇದ್ರೆ ಆ ತಿಂಗಳಿಗೆ ಜ್ಯೇಷ್ಠ ಮಾಸ ಅಂತೇಳಿ. ಈ ವಿಧವಾಗಿ ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಪೂರ್ವಾಷಾಢ, ಉತ್ತರಾಷಾಢ, ಪೂರ್ವಾಷಾಢ ನಕ್ಷತ್ರಕ್ಕೆ ಹತ್ತಿರ ಇದ್ರೆ ಹುಣ್ಣಿಮೆ ಆವಾಗ ಆಷಾಢ ಮಾಸ ಅಂತೇಳಿ. ಶ್ರಾವಣ ಅದೇ ವಿಧ, ಶ್ರವಣ ನಕ್ಷತ್ರಕ್ಕೆ ಶ್ರಾವಣ, ಭಾದ್ರಪದ ನಕ್ಷತ್ರಕ್ಕೆ ಪೂರ್ವಾಭಾದ್ರ, ಉತ್ತರಾಭಾದ್ರ. ಈ ಸಾರಿ ಪೂರ್ವಾಭಾದ್ರ ನಕ್ಷತ್ರ ಹುಣ್ಣಿಮೆಯ ದಿನ ಅದೇ ಬರುತ್ತೆ. ಹಾಗೆ ಆ ಹುಣ್ಣಿಮೆಯ ದಿನ ಆ ನಕ್ಷತ್ರಕ್ಕೆ ಹತ್ತಿರ ಇರುವುದರಿಂದ ಅದಕ್ಕೆ ಭಾದ್ರಪದ ಮಾಸ ಅಂತ ಕರಿತೀವಿ. ಸೊ ಹೀಗಾಗಿ ಆ ವಿಧವಾಗಿ ಶ್ರವಣ, ಭಾದ್ರಪದ, ಅಶ್ವಯುಜ, ಅಶ್ವಿನಿ ಮಾಸಕ್ಕೆ ಅಶ್ವಿನಿ ನಕ್ಷತ್ರಕ್ಕೆ ಹತ್ತಿರ ಇದ್ರೆ ಅಶ್ವಯುಜ, ಕೃತ್ತಿಕ ನಕ್ಷತ್ರಕ್ಕೆ ಹತ್ತಿರ ಇದ್ರೆ ಕಾರ್ತಿಕ ಮಾಸ ಅಂತೇಳಿ. ಸೊ ಅಶ್ವಯುಜ ಕಾರ್ತಿಕ, ಮಾರ್ಗ ಮುಖಶಿರ ನಕ್ಷತ್ರಕ್ಕೆ ಹತ್ತಿರ ಇದ್ರೆ ಮಾರ್ಗಶಿರ, ಪುಷ್ಯ ನಕ್ಷತ್ರಕ್ಕೆ ಹತ್ತಿರ ಇದ್ರೆ ಪುಷ್ಯ ಮಾಸ, ಮಖ ನಕ್ಷತ್ರಕ್ಕೆ ಮಾಘ, ಫಲ್ಗುಣಿ ಪೂರ್ವ ಫಲ್ಗುಣಿ ಉತ್ತರ ಫಲ್ಗುಣಿ, ಪೂರ್ವ ಫಲ್ಗುಣಿ ನಕ್ಷತ್ರಕ್ಕೆ ಹತ್ತಿರ ಹುಣ್ಣಿಮೆಯ ದಿನ ಚಂದ್ರ ಇದ್ದರೆ ಅದಕ್ಕೆ ಫಲ್ಗುಣ ಮಾಸ ಅಂತೇಳಿ ಕರೀತಾರೆ ಅಂತೇಳಿ. ಇದರಲ್ಲಿ ಭಾದ್ರಪದ ಮಾಸದಲ್ಲಿ ವಿಶೇಷವಾಗಿ ಏನು ಭಾಗವತವನ್ನು ನೋಡುದು, ಇದು ಪೋಷ್ಠ ಅಂತ ಹೇಳಿದ್ರೆ ನಾವು ಓಷ್ಠ ನಮ್ಮ ತುಟಿಗಳಿಂದ ಭಾಗವತದ ಒಂದು ಶ್ಲೋಕಗಳನ್ನು ಹೇಳುವುದು, ಭಾಗವತದ ಪಠನೆ ಮಾಡುವುದು, ಭಾಗವತದ ಅರ್ಥಾನುಸಂಧಾನ ಮಾಡುವುದು, ಇದು ಮಾಡಿದರೆ ಅತ್ಯಂತ ಫಲದಾಯಕವಾಗಿರುತ್ತೆ ಅನ್ನುವ ಕಾರಣದಿಂದ ಈ ಭಾದ್ರಪದ ಮಾಸದಲ್ಲಿ ಈ ಪೃಷ್ಠಪದಿ, ಭಾಗವತ ಪೃಷ್ಠಪದಿ ಮಾಡುವುದು ಒಂದು ಪ್ರಸಿದ್ಧವಾಗಿದೆ, ಅದು ನಡೆದು ಬಂದಿದಂತಹದ್ದು. ಸೊ ಆ ಕಾರಣದಿಂದ ನಾವು ಆ ಭಾಗವತ ಪೃಷ್ಠಪದಿ ಅನ್ನುವ ಒಂದು ಉದ್ದೇಶದಿಂದ ಭಾಗವತದಿಂದ ಈ ಉದ್ಧೃತವಾದ, ಅದರಿಂದ ಧೃತವಾದ, ಉದ್ಧಾರವಾದಂತಹ ಈ ಶ್ಲೋಕ ಅಂದ್ರೆ ಎಕ್ಸ್ಟ್ರಾಕ್ಟ್ ಮಾಡಿರುವಂತಹ ಈ ಶ್ಲೋಕಗಳನ್ನು, ಕೆಲವು ಶ್ಲೋಕಗಳನ್ನು ನಾವು ಚಿಂತನೆ ಮಾಡೋಣ ಅಂತೇಳಿ ನೋಡೋಣ ಅಂತೇಳಿ. ಸೊ ಈಗ ಆ ಭಾಗವತ ಧೃತ ಸಾರದಲ್ಲಿ ಮೊದಲು ಬರುವಂತಹದ್ದು, ಭಾಗವತದಲ್ಲಿಯೂ ಮೊದಲು ಬರುವಂತಹ ಶ್ಲೋಕ, ಎರಡರಲ್ಲಿ ಕೂಡ ಮಂಗಳಾಚರಣ ಶ್ಲೋಕದಂತಿರುವಂತಹ ಅತ್ಯಂತ ಭಾಗವತದ ಸಾರವನ್ನೇ ಈ ಶ್ಲೋಕದಲ್ಲಿ ಇಳಿಸಿದ್ದಾರೆ ಶ್ರೀ ವೇದವ್ಯಾಸರು. ಸೊ ಇಂತಹ ಈ ಶ್ಲೋಕವನ್ನು ನಾವು ಪ್ರಾಬಬ್ಲಿ ಇಟ್ ಮೇ ಗೋ ಮೋರ್ ದನ್ ಒನ್ ಕ್ಲಾಸ್ ಹೋಗಬಹುದು ಈ ಶ್ಲೋಕ. ಸೊ ಆದ್ರೆ ಯಾವಾಗಲೂ ಈ ಶ್ಲೋಕವನ್ನು ನಾವು ನೋಡಿಬಿಟ್ಟು ಬ್ರೀಫ್ ಆಗಿ ನೋಡ್ಬಿಡ್ತಾ ಇರ್ತೀವಿ. ಸೊ ಈ ಸಾರಿ ವಿಸ್ತಾರವಾಗಿ ಈ ಶ್ಲೋಕವನ್ನು ನೋಡೋಣ. ವಿ ಹ್ಯಾವ್ ಟು ಮೇಕ್ ಜಸ್ಟಿಫಿಕೇಶನ್. ಈ ಶ್ಲೋಕದಲ್ಲಿರುವ ಅನೇಕ ವಿಧವಾದ ಅರ್ಥಗಳನ್ನು ಆಚಾರ್ಯರದನ್ನು ನಮಗೆ ತಿಳಿಸಿಕೊಟ್ಟಿರುವ ವ್ಯಾಖ್ಯಾನ ಭಾಗವತ ತಾತ್ಪರ್ಯದಲ್ಲಿ ಅದರ ಅರ್ಥವನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಕೆಲವು ಅಪವ್ಯಾಖ್ಯಾನಗಳಿದ್ರೆ ಆ ಅಪವ್ಯಾಖ್ಯಾನಗಳಲ್ಲಿ ಏನು ತಪ್ಪು ತಿಳುವಳಿಕೆ ಬಂದಿದೆ ಅದನ್ನು ಆಚಾರ್ಯರು ಹೇಗೆ ಸರಿಪಡಿಸಿದ್ದಾರೆ ಅನ್ನೋದು ಇವೆಲ್ಲವನ್ನು ಕೂಡ ನಾವು ನೋಡ್ಲಿಕ್ಕೆ ಪ್ರಯತ್ನ ಮಾಡೋಣ. ಈ ಶ್ಲೋಕ ನೀವೆಲ್ಲರೂ ಕೇಳಿದಂತಹದ್ದು, ಪ್ರಸಿದ್ಧವಾಗಿರುವಂತಹ ಶ್ಲೋಕ. ಓಂ ಜನ್ಮಾದ್ಯಸ್ಯೇತೋನ್ವಯಾದ್ ಇತರತಸ್ತಥೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹುದಾಯ ಆದಿ ಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತಿಸರ್ಗೋ ಮೃಷ ಧಾಮ್ನಾ ಸ್ವೇನ ಸದಾ ನಿರಸ್ತ ಕುಹಕಂ ಸತ್ಯಂ ಪರಂ ಧೀಮಹಿ ಅಂತ ಹೇಳಿದಂತಹ ಈ ಶ್ಲೋಕ. ಸೊ ಈ ಶ್ಲೋಕದ ಅರ್ಥವನ್ನು ನಾವು ನೋಡೋಣ. ಇಲ್ಲಿ ಜನ್ಮ ಆದಿ ಅಸ್ಯ ಯತಃ ಅಂತ ಹೇಳಿ, ಅಸ್ಯ ನಮ್ಮ ಕಣ್ಣಿಗೆ ಕಾಣಿಸುವಂತಹದ್ದು ಈ ಜಗತ್ತು, ಈ ಸಮಸ್ತ ಪ್ರಪಂಚವು ಕೂಡ ಅಸ್ಯ ಅಂತ ಹೇಳಿದ್ರೆ ಇದು ಇದರದ್ದು ಅಂದ್ರೆ ಯಾವುದು, ನಮ್ಮ ಕಣ್ಣಿಗೆ ಕಾಣಿಸುವ ಈ ಸಮಸ್ತ ಪ್ರಪಂಚದ ಜನ್ಮ ಆದಿಗಳು. ಜನ್ಮ ಅಂದ್ರೆ ಸೃಷ್ಟಿ, ಆದಿ ಮುಂತಾದ್ದು. ಸೊ ಕೆಲವು ಜನ ಇದಕ್ಕೆ ಜನ್ಮ ಆದಿ ಅಂದ್ರೆ ಸೃಷ್ಟಿ ಸ್ಥಿತಿ ಲಯ ಅಷ್ಟನ್ನೇ ಹೇಳಿದ್ದಾರೆ. ಆಚಾರ್ಯರು ಬಂದು ಇಲ್ಲ, ಇದು ಈ ಪ್ರಪಂಚ ನಮ್ಮ ಕಣ್ಣಿಗೆ ಕಾಣಿಸುವ ಈ ಪ್ರಪಂಚಕ್ಕೆ ಕೇವಲ ಸೃಷ್ಟಿ ಸ್ಥಿತಿ ಲಯಗಳು ಮಾತ್ರವಲ್ಲ, ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಅನ್ನುವ ಎಂಟು ವಿಧ ವ್ಯಾಪಾರಗಳು ಕೂಡ ಭಗವಂತನಿಂದಲೇ ಆಗ್ತಾ ಇದೆ ಅಂತ ಹೇಳಿ. ಸೊ ಆದ ಕಾರಣದ ಜನ್ಮಾದಿ ಅಸ್ಯ ಯತಃ ಯಾವ ಭಗವಂತನಿಂದ ಆಗ್ತಾ ಇದೆಯೋ ಹಾಗೆ ಆಗ್ತಾ ಇದೆ ಅನ್ನುವುದಕ್ಕೆ ಏನು ಪ್ರಮಾಣ ಅಂದ್ರೆ ಅನ್ವಯಾತ್ ಇತರತಃ ಅಂತ ಹೇಳಿ. ಅನ್ವಯಾತ್ ಅನ್ವಯ ಅಂದ್ರೆ ಬೈ ಪ್ರಾಪರ್ ಕನ್ಕ್ಲೂಷನ್, ನಾವು ಅದನ್ನು ಅನ್ವಯ ಮಾಡುವುದರ ಮೂಲಕ. ಯಾವುದರ ಅನ್ವಯ ಅಂತ ಹೇಳಿದರೆ ಶ್ರುತಿ ಸ್ಮೃತಿಗಳನ್ನೆಲ್ಲವನ್ನು ಕೂಡ ಅಂದ್ರೆ ಆಗಮ ಪ್ರಮಾಣಗಳ ಮೂಲಕವಾಗಿ ನಮಗೆ ಭಗವಂತನ ತಿಳಿಯಬೇಕು. ಸೊ ಈ ಭಗವಂತ ಈ ಎಂಟು ವಿಧ ವ್ಯಾಪಾರಗಳನ್ನು ಮಾಡುತ್ತಾನೆ ಅನ್ನುವುದು ನಮಗೆ ಶ್ರುತಿ ಸ್ಮೃತಿಗಳ ಮೂಲಕವಾಗಿ ತಿಳಿದು ಬರುತ್ತೆ. ಆ ಕಾರಣ ಅನ್ವಯವನ್ನು ಮಾಡಿಕೊಂಡು ಅಂದ್ರೆ ಅದನ್ನು ಸರಿಯಾಗಿ ನಾವು ಅರ್ಥ ಮಾಡಿಕೊಂಡು ಇಂಟರ್ಪ್ರಿಟ್ ಮಾಡಿಕೊಂಡು ತಿಳ್ಕೊಂಡು ಅದರ ಮೂಲಕವಾಗಿ ಭಗವಂತ ಎಂಟು ವಿಧ ವ್ಯಾಪಾರಗಳನ್ನು ಮಾಡ್ತಾನೆ ಅನ್ನೋದು ಅನ್ವಯದಿಂದ. ಅಂದರೆ ಶ್ರುತಿ ಸ್ಮೃತಿಗಳನ್ನು ನಾವು ಸರಿಯಾಗಿ ಅಪ್ಲೈ ಮಾಡುವುದರಿಂದ ತಿಳಿದು ಬರುತ್ತೆ. ಇತರತಃ ಅಂದ್ರೆ ತರ್ಕದಿಂದಲೂ ಅಂದ್ರೆ ಪ್ರಪಂಚಕ್ಕೆ ಭಗವಂತನೇ ಎಲ್ಲವನ್ನು ಮಾಡ್ತಾ ಇದ್ದಾನೆ ಇದು ನಮಗೆ ತರ್ಕದಿಂದಲೂ ಆಗತ್ತೆ ಅಂತೇಳಿ. ತರ್ಕದಿಂದ ಅಂತ ಹೇಳಿದ್ರೆ ಇದೆಲ್ಲದಕ್ಕೆ ಒಬ್ಬ ಸೃಷ್ಟಿಕರ್ತ ಇರಬೇಕು, ತಂದೆಯಂತ ಇರುವವನೊಬ್ಬರಬೇಕು. ಈ ವಿಧವಾಗಿ ನಾವು ಅನೇಕ ವಿಧವಾದ ತರ್ಕ ಚಿಂತನೆಯನ್ನು ಮಾಡಿದಾಗ ಆ ಅನುಪ್ರಮಾಣ ಅಂತ ಯಾವುದನ್ನು ಕರಿತೀವೋ ಅನುಸೃತಿಯ ಪ್ರಮೇಯತೆ, ಅಂತಹ ಅನುಪ್ರಮಾಣದಿಂದ ನಮಗೆ ಗೋಚರವಾಗುತ್ತದೆ ಅದು. ಇತರತಃ ಅಂದ್ರೆ ಆಗಮ ಪ್ರಮಾಣದಿಂದಲೂ ಅನುಪ್ರಮಾಣದಿಂದಲೂ ಕೂಡ ನಮಗೆ ಭಗವಂತನೇ ಇವೆಲ್ಲವನ್ನು ಮಾಡ್ತಾ ಇದ್ದಾನೆ ಅನ್ನೋದು ತಿಳಿದು ಬರುತ್ತೆ. ಇದಕ್ಕೆ ಜನ್ಮಾದ್ಯಸ್ಯ ಯತ ಅನ್ವಯಾದ ಇತರತಃ ಅರ್ಥೇಶು ಅಭಿಜ್ಞ ಅಂತೇಳಿ. ಭಗವಂತ ಅರ್ಥೇಶು ಎಲ್ಲ ವಿಷಯಗಳಲ್ಲಿಯೂ ಅಭಿಜ್ಞ ಅಭಿಜ್ಞ ಸರ್ವಜ್ಞ ಅಭಿತಃ ಜಾನಾತಿ, ಎಲ್ಲವನ್ನೂ ತಿಳಿದವನು ಸರ್ವಜ್ಞನಾದ ಭಗವಂತ ಅಭಿಜ್ಞನಾಗಿದ್ದಾನೆ ಅಂತೇಳಿ. ಸೊ ಆ ಕಾರಣದಿಂದ ಅಭಿಜ್ಞನಾದವನು ಸ್ವರಾಟ್ ಸ್ವತಂತ್ರನ, ಇದು ನಾನು ಮೊದಲು ಮೇಲ್ನೋಟದ ಅರ್ಥವನ್ನು ನೋಡ್ತಾ ಇದ್ದೀವಿ. ಅದಾದ ಮೇಲೆ ಅದರ ವಿಶೇಷ ಅರ್ಥಗಳನ್ನು ಈ ಭಾಗವತದ ಶ್ಲೋಕಕ್ಕೆ ಆಚಾರ್ಯರು ಮಂಗಳಾಚರಣ ಶ್ಲೋಕ ಈ ಭಾಗವತ ತಾತ್ಪರ್ಯ ನಿರ್ಣಯ ಅಂತ ಯಾವುದು ಮಾಡಿದ್ದಾರೋ ಅದಕ್ಕೆ ಆಚಾರ್ಯರು ಶ್ರೀಮದ್ ಆಚಾರ್ಯರು ಮಂಗಳಾಚರಣ ಶ್ಲೋಕವನ್ನು ಮಾಡಿದ್ದಾರೆ. ಆ ಮಂಗಳಾಚರಣ ಶ್ಲೋಕವು ಈ ಶ್ಲೋಕಕ್ಕೆ ಒಂದು ವ್ಯಾಖ್ಯಾನ ರೂಪಕವಾಗಿದೆ. ಅದು ಹೇಗೆ ಅನ್ನೋದನ್ನು ಕೂಡ ಆಮೇಲೆ ಅಂದ್ರೆ ಇದು ಎರಡರ ಮೊದಲು ಈ ಮೂಲ ಶ್ಲೋಕದ ಸ್ಥೂಲವಾದ ಅರ್ಥ, ಅದಾದ ಮೇಲೆ ಅದರ ವಿಶೇಷದ ಅರ್ಥಗಳು, ಅದಾದ ಮೇಲೆ ಆಚಾರ್ಯರು ಮಾಡಿದಂತಹ ಆ ವ್ಯಾಖ್ಯಾನ ರೂಪಕವಾದ ಮಂಗಳಾಚರಣ ಶ್ಲೋಕ ಅದರ ಅರ್ಥವು, ಅದಾದ ಮೇಲೆ ಈ ಮೂಲ ಶ್ಲೋಕದಲ್ಲಿಯೂ ಆಚಾರ್ಯರು ಮಾಡಿದ ಮಂಗಳಾಚರಣ ಶ್ಲೋಕಕ್ಕೂ ಮ್ಯಾಪಿಂಗ್, ಅದು ಆ ಭಾವಗಳು ಎಲ್ಲೆಲ್ಲಿ ಆಚಾರ್ಯರು ಮಂಗಳಾಚರಣ ಶ್ಲೋಕದಲ್ಲಿ ಈ ಮೂಲ ಶ್ಲೋಕದ ಭಾವಗಳನ್ನು ತಮ್ಮ ಮಂಗಳಾಚರಣ ಶ್ಲೋಕದಲ್ಲಿ ಹಾಗೆ ಹೇಳಿದ್ದಾರೆ ಅನ್ನೋದನ್ನು ಇವೆಲ್ಲವನ್ನು ಕೂಡ ನಾವು ನೋಡೋಣ. ಇಲ್ಲಿ ಅದಕ್ಕೆ ಅರ್ಥೇಶು ಅಭಿಜ್ಞಾ ಸ್ವರಾಟ್ ಸ್ವರಾಟ್ ಅವನು ಅವನಿಗೆ ನಿಯಾಮಕರು ಯಾರಿಲ್ಲ, ಅವನು ಸ್ವತಂತ್ರನು. ರಾಟ್ ಅಂದ್ರೆ ರಾಜ ಅಂತೇಳಿ, ಸ್ವರಾಟ್ ತನಗೆ ತಾನೇ ರಾಜ, ಅವನಿಗೆ ಅವನೇ ನಿಯಾಮಕ, ಅವನನ್ನು ನಿಯಮನ ಮಾಡುವವರು ಯಾರು ಇಲ್ಲ, ಅವನು ಒಬ್ಬನೇ ಸ್ವತಂತ್ರ. ಆ ಕಾರಣ ಅವನು ಸ್ವರಾಟ್ ಸ್ವತಂತ್ರನಾದವನು ಅಂತಹ ಭಗವಂತ ತೇನೆ ತೇನೆ ಎಂದು ವಿಸ್ತರಿಸಿದ್ದಾನೆ, ವಿಸ್ತಾರ ಮಾಡಿದ್ದಾನೆ, ತಿಳಿದುಕೊಟ್ಟಿದ್ದಾನೆ. ತೇನೆ ಬ್ರಹ್ಮ, ಬ್ರಹ್ಮ ಅಂದ್ರೆ ಇಲ್ಲಿ ಬ್ರಹ್ಮ ಅನ್ನುವ ಶಬ್ದ ತಾನೇ ಕರ್ತವ್ಯ, ಭಗವಂತನಿಗೂ ಬ್ರಹ್ಮ ಅಂತ ಕರ್ತೀವಿ, ಇಲ್ಲ ಚತುರ್ಮುಖ ಬ್ರಹ್ಮನಿಗೂ ಬ್ರಹ್ಮ ಅಂತ ಕರ್ತೀವಿ, ವೇದಗಳಿಗೂ ಬ್ರಹ್ಮ ಅಂತ ಕರೀತಾರೆ. ಇಲ್ಲಿ ಬ್ರಹ್ಮ ಅಂದ್ರೆ ವೇದಗಳನ್ನು, ಬ್ರಹ್ಮ ವೇದಗಳನ್ನು ಹೃದಯ ಅತ್ಯಂತ ಪ್ರೀತಿಭಾವದಿಂದ ಯಾರಾದರೆ ಯಾವ ಭಗವಂತನಾದರೆ ಆದಿಕವಯೇ ಆದಿಕವಿ ಆದ ಚತುರ್ಮುಖ ಬ್ರಹ್ಮನಿಗೆ, ಇಲ್ಲಿ ಆದಿಕವಿ ಅನ್ನೋದು ಚತುರ್ಮುಖ ಬ್ರಹ್ಮನಿಗೆ, ಬ್ರಹ್ಮ ಅನ್ನುವ ಶಬ್ದ ವೇದಗಳನ್ನು ಹೇಳುತ್ತೆ, ಇಲ್ಲಿ ಆದಿಕವಿ ಅನ್ನುವ ಶಬ್ದ ಚತುರ್ಮುಖ ಬ್ರಹ್ಮನನ್ನು ಹೇಳುತ್ತೆ. ಆದಿಕವಯೇ ಚತುರ್ಮುಖ ಬ್ರಹ್ಮನಿಗಾಗಿ ಆದಿಕವಯೇ ಹೃದಯ ತೇನೆ ಪ್ರೀತಿಭಾವದಿಂದ ತೇನೆ ವಿಸ್ತಾರ ಮಾಡಿ ಭಗವಂತ ತಿಳಿಸಿಕೊಟ್ಟಿದ್ದಾನೆ, ಹೇಳಿದ್ದಾನೆ, ಉಪದೇಶ ಮಾಡಿದ್ದಾನೆ ಚತುರ್ಮುಖ ಬ್ರಹ್ಮನಿಗೆ ಅಂತೇಳಿ. ಹಾಗೆ ಮಾಡಿದ ಭಗವಂತನ ತಿಳುವಳಿಕೆಯನ್ನು ಈ ವಿಧವಾಗಿ ನಾನಾ ವಿಧವಾದಂತಹ ಶ್ರುತಿ ಸ್ಮೃತಿಗಳು ಸ್ಕ್ರಿಪ್ಚರ್ಸ್ ಅಂತ ಯಾವುದನ್ನು ಕರೆದು ಎಲ್ಲ ಶಾಸ್ತ್ರಗಳ ಮೂಲಕವಾಗಿ ಭಗವಂತ ತಿಳಿಬೇಕು, ಆ ಭಗವಂತನನ್ನು ತಿಳಿಸಿಕೊಡುವ ಶಾಸ್ತ್ರಗಳಿವೆ. ಆದರೆ ಅಷ್ಟು ಇದ್ರೂ ಕೂಡ ಆ ಭಗವಂತನನ್ನು ತಿಳಿಯುವುದು ಬಹಳ, ಭಗವಂತನ ಅನುಗ್ರಹವಿದ್ದರೆ ಮಾತ್ರ ತಿಳಿಯುತ್ತೆ, ಭಗವಂತ ಅನುಗ್ರಹ ಮಾಡದೇ ಇದ್ದರೆ ಭಗವಂತನ ಬಗ್ಗೆ ತಿಳುವಳಿಕೆ ಬರುವುದಿಲ್ಲ. ಆ ಕಾರಣದಿಂದ ಭಗವಂತನ ಅನುಗ್ರಹವಿಲ್ಲದಿದ್ದರೆ ಎಲ್ಲರೂ ಮೋಹಕ್ಕೊಳಗಾಗ್ತಾರೆ. ಮುಹ್ಯಂತಿ ಎಂ ಸೂರಯ ಎಂ, ಯಾವ ಭಗವಂತನ ವಿಷಯದಲ್ಲೇ ಆದರೆ ಸೂರಯ ಜ್ಞಾನಿಗಳು ಕೂಡ ಮುಹ್ಯಂತಿ ಮೋಹಕ್ಕೆ ಒಳಗಾಗುತ್ತಾರೋ, ಅಂದ್ರೆ ಭಗವಂತ ತಾನು ಅಷ್ಟು ಸುಲಭವಾಗಿ ಗೋಚರವಾಗುವುದಿಲ್ಲ. ಭಗವಂತನನ್ನು ತಿಳಿಯುವುದು ಬಹಳ ಕಷ್ಟವಾಗಿ ಕ್ಲಿಷ್ಟವಾಗಿ ಇರುವಂತಹ ವಿಷಯ. ಆ ಕಾರಣದಿಂದ ಅವನ ವಿಷಯದಲ್ಲಿ ಜ್ಞಾನಿಗಳು ಕೂಡ ಮೋಹಕ್ಕೆ ಒಳಗಾಗುತ್ತಾರೆ ಅನ್ನೋದು ಮುಹ್ಯಂತಿ ಎಂ ಸೂರಯ ಅನ್ನುವ ಶಬ್ದ ತಿಳಿಸಿಕೊಡುತ್ತೆ. ಸೊ ಮುಹ್ಯಂತಿ ಎಂ ಸೂರಯ, ಆ ವಿಧವಾಗಿ ಭಗವಂತ ತನ್ನ ಅಷ್ಟಗವ್ಯಾಪಾರಗಳನ್ನು ಅವು ಅದರಲ್ಲಿ ಮುಖ್ಯವಾಗಿ ಸೃಷ್ಟಿಯನ್ನು ಮಾಡಿದಾಗ ಭಗವಂತ ಮಾಡುವ ಸೃಷ್ಟಿ ಯಾಕೆ ಮಾಡ್ತಾನೆ, ಭಗವಂತ ತನ್ನಗಾಗಿ ಮಾಡ್ತಾನೋ ಅವನು ಮಾಡುವ ಸೃಷ್ಟಿಗಳು ಹೇಗಿರುತ್ತೆ, ಆ ಸೃಷ್ಟಿಗಳು ಮಾಡುವುದರ ಕಾರಣವೇನು, ಈ ಎರಡು ವಿಷಯಗಳನ್ನು ನೋಡಿದಾಗ ಆ ಎರಡಕ್ಕೂ ಸಮಾಧಾನವಾಗಿ ಸೃಷ್ಟಿ ಭಗವಂತನ ಸೃಷ್ಟಿ ಮೂರು ವಿಧವಾದ ಸೃಷ್ಟಿಗಳು ಅಂತೇಳಿ. ತೇಜೋ ವಾರಿ ಮೃದಾಂ ಯಥಾ ವಿನಿಮಯ. ಸೊ ಯತ್ರ ತ್ರಿಸರ್ಗೋ ಮೃಷ ಅಂತೇಳಿ ಆಮೇಲೆ ಬರುತ್ತೆ. ಸೊ ಈ ತ್ರಿಸರ್ಗ ತ್ರಿ ಅಂದ್ರೆ ಮೂರು, ಸರ್ಗ ಸರ್ಗ ಸೃಷ್ಟಿ, ಮೂರು ವಿಧವಾದ ಸೃಷ್ಟಿಗಳು ಭಗವಂತ ಮಾಡ್ತಾನೆ. ಆ ಮೂರು ವಿಧವಾದ ಸೃಷ್ಟಿಗಳು ಯಾವುದು ಅಂದ್ರೆ ತೇಜೋ ವಾರಿ ಮೃದಾಂ ವಿನಿಮಯ, ತೇಜಸ್ಸಿನ ಸೃಷ್ಟಿ, ಬೆಳಕ ದೀಪದ ಸೃಷ್ಟಿ. ನಾವು ಒಂದು ದೀಪದಿಂದ ಇನ್ನೊಂದು ದೀಪ ಹಚ್ಚಿದಾಗ ಆ ಮೊದಲನೇ ದೀಪದ ಕಾಂತಿ ಕಡಿಮೆ ಆಗೋದಿಲ್ಲ, ಆ ದೀಪದಿಂದ ದೀಪದಿಂದ ದೀಪ ಅಂದ್ರೆ ಎಲ್ಲ ದೀಪಗಳು ಚೆನ್ನಾಗಿ ಬೆಳೀತಾ ಇರುತ್ತೆ. ಸೊ ಆ ಮಿಕ್ಕ ದೀಪಗಳಿಗೆ ಕಾಂತಿ ಕೊಟ್ಟ ಮಾತ್ರಕ್ಕೆ ಮೊದಲನೇ ದೀಪಕ್ಕೆ ಕಾಂತಿ ಕಡಿಮೆ ಆಗೋದಿಲ್ಲ. ಆ ಕಾರಣದಿಂದ ಎಲ್ಲ ದೀಪಗಳು ಒಂದೇ ರೀತಿಯಾಗಿ ಬೆಳಗ್ತಾ ಇರುತ್ತೆ. ಆ ಕಾರಣದಿಂದ ಭಗವಂತ ತನ್ನನ್ನು ತಾನು ಸೃಷ್ಟಿ ಮಾಡಿಕೊಳ್ಳುವ ರೀತಿ ಹೀಗಿರುತ್ತೆ, ತೇಜಸ್ಸು ಆ ದೀಪಗಳ ಸೃಷ್ಟಿಯಂತೆ. ಅಂದ್ರೆ ಭಗವಂತ ಅವನು ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮದ ಚಿತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಟೆ ಅಂತ ಹೇಳಿದಂತೆ ಅವನು ಪೂರ್ಣನಾದವನು, ನಿತ್ಯ ಪೂರ್ಣನಾದವನು. ಅಂತಹ ಪೂರ್ಣನಾದ ಭಗವಂತ ಅವನು ತನ್ನ ಇನ್ನೊಂದು ರೂಪವನ್ನು ಮಾಡಿದಾಗ ಅದು ಪೂರ್ಣವಾಗಿ ಇರುತ್ತೆ. ಪ್ರತಿಯೊಂದು ರೂಪವೂ ಪೂರ್ಣವೇ, ಮೂಲ ರೂಪವೂ ಪೂರ್ಣವೇ, ಅವತಾರವೂ ಪೂರ್ಣವೇ, ಎಲ್ಲ ಅವತಾರಗಳು ಪೂರ್ಣವೇ. ಆ ಕಾರಣದಿಂದ ಭಗವಂತ ಈ ವಿಧವಾಗಿ ಎಲ್ಲ ರೂಪಗಳಲ್ಲಿ ಪೂರ್ಣನಾಗಿದ್ದಾನೆ. ಅವನ ಸೃಷ್ಟಿ ಅದು ತೇಜ ಸೃಷ್ಟಿಯಂತೆ, ದೀಪದ ಸೃಷ್ಟಿಯಂತೆ ಅವನು ತನ್ನ ರೂಪಗಳನ್ನು ತಾನು ಸೃಷ್ಟಿ ಮಾಡುತ್ತಾನೆ. ಅದಾದ ಮೇಲೆ ವಾರಿ ಅಂದ್ರೆ ನೀರು, ನೀರಿನಲ್ಲಿ ಮಾಡುವ ಸೃಷ್ಟಿ ಸದೃಶವಾದದ್ದು, ಪ್ರತಿಬಿಂಬರಂತೆ ಇರುವ ಜೀವರನ್ನು ಭಗವಂತ ಸೃಷ್ಟಿ ಮಾಡ್ತಾನೆ. ನೀರಿನ ಸೃಷ್ಟಿ ಅಂದ್ರೆ ನೀರಿನಲ್ಲಿ ಬಿಂಬಗಳು, ನೀರಿನಲ್ಲಿ ಬಿಂಬ ಪ್ರತಿಬಿಂಬಗಳು ಅವು ಪ್ರತಿಫಲಿಸುತ್ತೆ, ಅಂದ್ರೆ ದ ರಿಫ್ಲೆಕ್ಷನ್ ದಟ್ ಅಪಿಯರ್ಸ್ ಇನ್ ದ ವಾಟರ್. ನೀರಿನಲ್ಲಿ ಹಾಗೆ ಆದರೆ ಪ್ರತಿಬಿಂಬಗಳು ಪ್ರತಿಫಲಿಸುತ್ತವೋ ಹಾಗೆ ಪ್ರತಿಬಿಂಬ ಸದೃಶ ಜೀವ ಗಣವನ್ನು ಭಗವಂತ ಸೃಷ್ಟಿ ಮಾಡಿದ. ನೀರಿನಲ್ಲಿ ಬಿಂಬ ಕಾಣಿಸುವಂತೆ ಭಗವಂತ ಈ ಜೀವರಾಶಿಗಳೆಲ್ಲವನ್ನು ಕೂಡ ಏನು ಮಾಡ್ತಾನೆ, ಅವು ಪ್ರತಿಫಲಿಸುವಂತೆ ಅಂದ್ರೆ ಭಗವಂತ ಬಿಂಬರೂಪನಾಗಿದ್ದಾನೆ, ಎಲ್ಲರೂ ಪ್ರತಿಬಿಂಬರಾಗಿದ್ದಾರೆ. ಪ್ರತಿಬಿಂಬರಾಗಿರುವ ಆ ಜೀವಗಳಿಗೆ ದೇಹವನ್ನು ಕೊಡುವುದನ್ನು, ಅಲ್ಲಿ ಆ ನೀರಿನಲ್ಲಿ ಚಂದ್ರ ಸೂರ್ಯ ಬಿಂಬಗಳು ಪ್ರತಿಫಲಿಸುತ್ತವೆ. ಚಂದ್ರ ಸೂರ್ಯ ಬಿಂಬಗಳು ಪ್ರತಿಫಲಿಸಬೇಕೆಂದರೆ ಆ ಸೂರ್ಯ ಭಗವಂತನನ್ನು ಸೂರ್ಯ ಜೊತೆ ಹೋಲಿಸಿದರೆ, ಆ ನೀರಿನ ಜೊತೆಯಲ್ಲಿ ದೇಹವನ್ನು ಹೋಲಿಸಿದರೆ, ಆ ನೀರಿನಲ್ಲಿ ಆ ಪ್ರತಿಬಿಂಬ ಭಗವಂತನ ಪ್ರತಿಬಿಂಬದಂತೆ ರಿಫ್ಲೆಕ್ಷನ್ ತರ ಇರುವಂತಹದ್ದು. ನಿಜವಾಗಿ ಆ ಸೂರ್ಯ ಬಿಂಬವು ಸೂರ್ಯನು ಒಂದೇ ಅಲ್ಲ, ಸೂರ್ಯ ಬೇರೆ ಸೂರ್ಯನ ಬಿಂಬ ಬೇರೆ, ಹಾಗೆ ಭಗವಂತ ಬೇರೆ ಭಗವಂತನ ಪ್ರತಿಬಿಂಬರಾದ ಜೀವರು ಬೇರೆ. ಆ ಜೀವರಿಗೆ ಒಂದು ದೇಹ ನೀರು ಕೊಟ್ಟು ಪ್ರತಿಫಲಿಸುವಂತೆ ಮಾಡುವಂತೆ ಆ ಜೀವಗಳು ತಾವು ತಮ್ಮ ಕಾರ್ಯಗಳನ್ನು ಸಾಧನೆ ಮಾಡುವುದಕ್ಕಾಗಿ ಅವರಿಗೆ ಒಂದು ದೇಹವನ್ನು ಕೊಡ್ತಾನೆ ಭಗವಂತ. ಈ ಅದು ಜೀವ ಸೃಷ್ಟಿ. ಸೊ ಪರಮಾತ್ಮನ ಸೃಷ್ಟಿ, ಅದಾದ ಮೇಲೆ ಜೀವ ಸೃಷ್ಟಿ, ಅದಾದ ಮೇಲೆ ತೇಜೋ ವಾರಿ ಮೃದಾಂ, ಮೃತ್ ಅಂದ್ರೆ ಮಣ್ಣು, ಮೃದಾಂ ಯಥಾ ವಿನಿಮಯ, ಹಾಗೆ ಆದರೆ ಮಣ್ಣನ್ನು ವಿನಿಮಯ ಅಂದ್ರೆ ಟ್ರಾನ್ಸ್ಫಾರ್ಮೇಶನ್, ಅದನ್ನು ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಬದಲಾವಣೆ ಮಾಡುವುದರಿಂದ ಜಡ ಸೃಷ್ಟಿ ಆಗುತ್ತೆ. ಅಂದ್ರೆ ಮಣ್ಣಿದೆ, ಮಣ್ಣಿಂದ ಮಡಿಕೆ ಬರುತ್ತೆ. ಸೊ ಮಣ್ಣು ಅದು ಒಂದು ಜಡ, ಮಡಿಕೆಯು ಒಂದು ಜಡ, ಆದ್ರೆ ಮಣ್ಣಿಂದ ಮಡಿಕೆ ಬಂದಂತೆ ಜಡ ಸೃಷ್ಟಿ, ಜಡ ಮೂಲ ಪ್ರಕೃತಿಯನ್ನು ತಗೊಂಡು ಭಗವಂತ ಅದರಿಂದ ತಾನು ಮತ್ತು ಈ ಸಮಸ್ತ ಚರಾಚರ ಜಗತ್ತನ್ನು ಜಡ ಆತ್ಮಕ ಜಡವಾದ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ ಭಗವಂತ. ಇದು ಭಗವಂತನ ಜಡ ಸೃಷ್ಟಿ, ಮೂರನೇ ವಿಧವಾದ ಸೃಷ್ಟಿ ಕ್ರಮ. ಈ ವಿಧವಾಗಿ ತೇಜೋ ವಾರಿ ಮೃದಾಂ ಯಥಾ ವಿನಿಮಯ, ಮಣ್ಣಿನ ವಿನಿಮಯ ಟ್ರಾನ್ಸ್ಫಾರ್ಮೇಶನ್ ಅಂತೆ ಇರುವಂತಹ ಸೃಷ್ಟಿ ಇನ್ನೊಂದು ಸೃಷ್ಟಿ. ಈ ವಿಧವಾದ ಸೃಷ್ಟಿಗಳನ್ನು ಭಗವಂತ ಮಾಡ್ತಾನೆ. ಈ ತ್ರಿಸರ್ಗ, ಈ ಮೂರು ವಿಧವಾದ ಸೃಷ್ಟಿಯು ಅದು ಎತ್ರ ತ್ರಿಸರ್ಗೋ ಮೃಷ, ಯಾವ ವಿಷಯ ಭಗವಂತನ ವಿಷಯದಲ್ಲಾದ್ರೆ ಈ ಮೂರು ವಿಧವಾದ ಸೃಷ್ಟಿಗಳು. ಮೃಷ ಅಂದರೆ ವ್ಯರ್ಥ, ವ್ಯರ್ಥ ಅಂದ್ರೆ ಪ್ರಯೋಜನವಿಲ್ಲ, ಭಗವಂತನಿಗೆ ಸ್ವಪ್ರಯೋಜನವಿಲ್ಲ. ಅಂದ್ರೆ ಭಗವಂತ ಹೀಗೆ ಮೂರು ವಿಧವಾದ ಸೃಷ್ಟಿ ಮಾಡುವುದಕ್ಕೇನು ಕಾರಣ, ಅವನಿಗೆ ಏನೋ ಖುಷಿ ಬರುತ್ತೆ ಆ ಕಾರಣದಿಂದ ಮಾಡುತ್ತಾನೆ ಅಂತ ಯಾರಾದರೂ ಚಿಂತನೆ ಮಾಡಿದ್ರೆ ಇಲ್ಲ, ಭಗವಂತನು ನಿತ್ಯಾನಂದ ಗುಣ ಸ್ವಪ್ರಯೋಜನ ರಹಿತವಾದಂತಹ ಕಾರ್ಯ ಭಗವಂತ ಮಾಡುವುದು ಎಲ್ಲವೂ ಕೂಡ ಸ್ವಪ್ರಯೋಜನವಿಲ್ಲ. ಸ್ವಪ್ರಯೋಜನವಿಲ್ಲದೆ ಯಾರು ಮಾಡುವುದಿಲ್ಲವಲ್ಲ ಭಗವಂತ, ಮತ್ತೆ ಯಾಕೆ ಪ್ರಯೋಜನವಿಲ್ಲದೆ ಈ ಜಗತ್ತಿನ ಸೃಷ್ಟಿಯಾದಿಗಳು ಮಾಡುವುದಂದ್ರೆ ಅರ್ಥ ಏನು? ಯಾವ ಪ್ರಯೋಜನವಿಲ್ಲ ಭಗವಂತನಿಗೆ ಮಾಡ್ತಾನೆ ಸೃಷ್ಟಿಯಾದಿಗಳು ಯಾಕೆ ಅಂತ ಹೇಳಿದ್ರೆ, ಸ್ವಪ್ರಯೋಜನವಿಲ್ಲ, ಪರಪ್ರಯೋಜನವಿದೆ. ಅಂದ್ರೆ ನಮ್ಮಂತ ಎಲ್ಲ ಜೀವರಾಶಿಗಳಿಗೆ ಅವುಗಳಿಗೆ ಒಂದು ಉಪಕಾರ ಮಾಡಬೇಕನ್ನುವ ಉದ್ದೇಶದಿಂದ ಸೃಷ್ಟಿ ಮಾಡಿದ್ದಾನೆ. ಆ ಕಾರಣ ಪರಪ್ರಯೋಜನ ಅಂದ್ರೆ ಭಗವಂತನಿಗೆ ಯಾವ ಪ್ರಯೋಜನವೂ ಇಲ್ಲ, ಭಗವಂತನಿಗಿಂತ ಬೇರೆಯಾದಂತಹ ಜೀವರಾಶಿಗಳಿಗೆಲ್ಲರಿಗೂ ಅವರಿಗೆ ಒಂದು ಪ್ರಯೋಜನವಿದೆ. ಆ ಕಾರಣದಿಂದ ಅದು ತನ್ನ ವಿಷಯದಲ್ಲಿ ಮೃಷ ಅಂದ್ರೆ ವ್ಯರ್ಥ, ಅಂದ್ರೆ ಇದು ಯಾವ ಬೆನಿಫಿಟ್ ಇಲ್ಲ, ಯಾವ ಪ್ರಯೋಜನವೂ ಇಲ್ಲ, ಸ್ವಪ್ರಯೋಜನ ರಹಿತವಾಗಿರುವಂತಹದ್ದನ್ನುವ ಶಬ್ದ ಅಮೃಷ. ಮೃಷ ಅಂದ್ರೆ ವ್ಯರ್ಥ, ವೃಥ, ಸರ್ವ್ ಎನಿ ಪರ್ಪಸ್ ಫಾರ್ ಹಿಮ್, ಆದರೆ ಮಿಕ್ಕವರಿಗೆ ಇಡ್ಡ ಸರ್ವ್ಸ್ ದ ಪರ್ಪಸ್. ಈ ವಿಧವಾಗಿ ಅದು ಅವನ ಸೃಷ್ಟಿ ಮೃಷ ವ್ಯರ್ಥವಾಗಿದೆ ಅಂತ ಅದನ್ನು ಇನ್ನೊಂದು ವಿಧವಾಗಿ ಕೂಡ ಉಪಯೋಗ ಒಂದು ಮಾಡ್ತಾರೆ. ತಿಸರ್ಗೋ ಮೃಷ ಅಂತೇಳಿ ಅವಗ್ರಹವನ್ನು ಇಟ್ಕೊಂಡು ಅದು ಅಮೃಷ ಅಂದ್ರೆ ವ್ಯರ್ಥವಲ್ಲ, ಅದು ಪ್ರಯೋಜನವಿದೆ. ಯಾರಿಗೆ ಪ್ರಯೋಜನ? ಪರರಿಗೆ ಪ್ರಯೋಜನ. ತನ್ನಗೆ ಹೇಳಿದಾಗ ಮೃಷ ಅಂತಕೊಳ್ಳೋದು, ಬೇರೆಯವರಿಗೆ ಹೇಳಿದಾಗ ಅಮೃಷ, ವ್ಯರ್ಥವಲ್ಲ ಅಂದ್ರೆ ಎಲ್ಲರಿಗೂ ಪ್ರಯೋಜನ, ಮಿಕ್ಕವರಿಗೆ ಪ್ರಯೋಜನ ಇದೆ, ಪರರಿಗೆ ಪ್ರಯೋಜನವಿದೆ ಅನ್ನುವ ಕಾರಣದಿಂದ ಹಾಗೂ ತಗೋಬಹುದು. ಇಲ್ಲ ಸುಮ್ಮನೆ ಮೃಷ ಅಂತಕೊಂಡ್ರೆ ತನಗೆ ಪ್ರಯೋಜನವಿಲ್ಲ, ಸೊ ಬೈ ಇಂಪ್ಲಿಕೇಶನ್ ಬೇರೆಯವರಿಗೆ ಪ್ರಯೋಜನವಿದೆ. ಅಮೃಷ ಅಂತ ತಕೊಂಡ್ರೆ ಬೇರೆಯವರಿಗೆ ಅದು ಪ್ರಯೋಜನವಿದೆ, ತನಗೆ ಪ್ರಯೋಜನವಿಲ್ಲ, ಸೊ ಬೈ ಇಂಪ್ಲಿಕೇಶನ್ ಬೇರೆಯವ್ರಿಗೆ ಮಾತ್ರ ಪ್ರಯೋಜನವಿದೆ, ತನಗೆ ಪ್ರಯೋಜನವಿಲ್ಲ, ಅದು ಅಮೃಷ ಅಂತ ತಕೊಂಡ್ರೆ ಹಾಗು. ಸೊ ಎರಡು ವಿಧವಾಗಿ ತಗೊಂಡ್ರು ಕೂಡ ಮೃಷ ಅಂತ ತಕೊಂಡರೆ ವ್ಯರ್ಥ ಅಂದ್ರೆ ತನಗೆ ಪ್ರಯೋಜನವಿಲ್ಲ, ಬೇರೆಯವರಿಗೆ ಪ್ರಯೋಜನವಿದೆ. ಅಮೃಷ ಅಂತ ಹೇಳಿದೆ ವ್ಯರ್ಥವಲ್ಲ ಅಂದ್ರೆ ಪ್ರಯೋಜನವಿದೆ, ಅಂದ್ರೆ ಅದು ಬೇರೆಯವರಿಗೆ ಪ್ರಯೋಜನವಿದೆ, ತನಗೆ ಪ್ರಯೋಜನವಿಲ್ಲ ಅಂತ ಹಾಗೆ ಅರ್ಥೈಸಿದ ಮಾಡುವುದರ ಮೂಲಕವಾಗಿ ಯಾವ ತಗೊಂಡ್ರು ಕೂಡ ಸ್ವಪ್ರಯೋಜನವಿಲ್ಲ, ಪರಪ್ರಯೋಜನವಿದೆ ಅನ್ನುವ ಅರ್ಥ ನಮಗೆ ಗೋಚರವಾಗುತ್ತೆ. ಸರ್ಗೋ ಅಮೃಷ. ಅದಾದ್ಮೇಲೆ ಧಾಮ್ನ ಸ್ವೇನ ಸದಾ ನಿರಸ್ತ ಕುಹಕಂ ಸತ್ಯಂ ಪರಂ ಧೀಮಹಿ. ಧಾಮ್ನ ಧಾಮಗಳು ರೂಪಗಳು, ಸ್ವೇನ ಧಾಮ್ನ ತನ್ನದೇ ಆದ ರೂಪಗಳು, ತನ್ನ ಸ್ವಾಭಾವಿಕವಾದ ರೂಪಗಳು, ತನ್ನ ಸ್ವಭಾವ ಸಿದ್ಧವಾದ ಗುಣಗಳು, ಅದರಿಂದ ಧಾಮ್ನ ಸ್ವೇನ ಸದಾ ನಿರಸ್ತ ಕುಹಕಂ, ಕುಹಕಂ ಅಂದ್ರೆ ಮೋಸ ಮಾಡುವುದು, ಸದಾ ಯಾವಾಗಲೂ ನಿರಸ್ತ ಅದು ಇಲ್ಲ. ಅಂದರೆ ಭಗವಂತನ ಸೃಷ್ಟಿ ಇದು ಮಾಯಾಮಯವಾದ, ಎಲ್ಲರೂ ಜಗತ್ತು ಮಿಥ್ಯಾ ಮಾಯಾ, ಮಾಯಾರೂಪವಾದ ಜಗತ್ತನ್ನು ಸೃಷ್ಟಿ ಮಾಡಿ ಭಗವಂತ ಮಾಡುವುದಾದರೂ ಏನು ಅವನಿಗೆ ಪ್ರಯೋಜನವಿಲ್ಲ ಅಂತ ಮಾತ್ರಕ್ಕೆ, ಸ್ವಪ್ರಯೋಜನವಿಲ್ಲ ಅಂತ ಮಾತ್ರಕ್ಕೆ, ಪರಪ್ರಯೋಜನಕ್ಕಾಗಿ ಅವನು ಮಾಯಾರೂಪವಾದಂತಹ ಮಿಥ್ಯಾರೂಪವಾದಂತಹ ಆ ಜಗತ್ತನ್ನು ಯಾಕೆ ಸೃಷ್ಟಿ ಮಾಡಬೇಕು ಭಗವಂತ? ಹಾಗೆ ಮಾಡೋದಕ್ಕೆ ಹಾಗೆ ಮಾಡ್ತಾ ಅಂದ್ರೆ ಕುಹಕ ಮಾಡಿದಂತೆ, ಮೋಸ ಮಾಡಿದಂತೆ, ಮೆಜಿಷಿಯನ್ ಟ್ರಿಕ್ ತರ ಭಗವಂತ ಏನೋ ಇಲ್ಯೂಷನರಿ ಜಗತ್ತನ್ನು ಸೃಷ್ಟಿ ಮಾಡಿಬಿಟ್ಟ. ಅಂದ್ರೆ ಅವನು ಒಂದು ಇಲ್ಯೂಷನ್ ಕ್ರಿಯೇಟ್ ಮಾಡಿದ್ದಾನೆ ಅನ್ನೋ ಅರ್ಥದಲ್ಲಿ ನಾವು ನೋಡ್ಲಕ್ಕೆ ಆಗೋದಿಲ್ಲ. ಅವನು ಹೀ ಇಸ್ ನಾಟ್ ಅನ್ ಇಲ್ಯೂಷನಿಸ್ಟ್, ಈ ಜಗತ್ತು ಸತ್ಯವಾಗಿಯೇ ಇದೆ, ಅದು ಮಿಥ್ಯಾಭೂತವಾದ ಜಗತ್ತಲ್ಲ. ಆ ಕಾರಣದಿಂದ ಅವನು ನಿರಸ್ತ ಕುಹಕ, ಕುಹಕವನ್ನು ಅಂದ್ರೆ ಮೋಸವನ್ನು, ಕುಹಕ ಅಂದ್ರೆ ಮೋಸ, ಮೋಸ ಮಾಡುವ ದೃಷ್ಟಿ ಇಲ್ಲದವನು ಮೋಸ ಮಾಡಲಿಕ್ಕಾಗಿ ಜಗತ್ತನ್ನು ಮಿಥ್ಯಾರೂಪಕವಾಗಿ ಸೃಷ್ಟಿ ಮಾಡಿದ್ದಾನೆ ಅಂತ ಹೇಳಿದರೆ ಅದು ಸರಿಯಲ್ಲ. ಅವನಿಗೆ ಯಾರನ್ನು ಮೋಸ ಮಾಡುವಂತಹ ಅವಶ್ಯಕತೆಯೂ ಇಲ್ಲ, ಉದ್ದೇಶವೂ ಇಲ್ಲ. ಆ ಕಾರಣದಿಂದ ಅವನು ನಿರಸ್ತ ಕುಹಕ, ಅಂದ್ರೆ ಮೋಸ ಮಾಡುವುದು ಅನ್ನುವ ವಿಷಯವೇ ಇಲ್ಲದವನು, ಕುಹಕತ್ವ ಇಲ್ಲದವನು, ಯಾವ ವಿಧವಾದ ಮೋಸವನ್ನು ಮಾಡುವುದಿಲ್ಲ ಭಗವಂತ. ಅಂತಹ ಸದಾ ನಿರಸ್ತ ಕುಹಕನಾದ ಭಗವಂತನನ್ನು ಆ ಕಾರಣದಿಂದ ಅವನು ಪರಂ, ಇಷ್ಟು ವ್ಯಾಪಾರ ಅಷ್ಟದ ವ್ಯಾಪಾರಗಳನ್ನು ಮಾಡುತ್ತಾ ಯಾರನ್ನು ಮೋಸ ಮಾಡದೇ ಇರುವ ಆ ಭಗವಂತ ಪರಂ ಸರ್ವೋತ್ತಮನಾಗಿದ್ದಾನೆ. ಅವನು ಸತ್ಯಂ ಸತ್ಯಂ ಅಂತ ಹೇಳಿದ್ರೆ ಸತ್ಯರೂಪನಾಗಿದ್ದಾನಂತ ಒಂದು, ಸತ್ಯಂ ಸತ್ಯಂ ಅಂತೇಳಿ ಅಂದ್ರೆ ಅವನು ಸತ್ ಸೃಷ್ಟಿ ಮಾಡುವುದು, ಸತ್ ಇರುವ ಇರುವಿಕೆ ಕೊಡುವವನು. ಹಾಗಂದ್ರೆ ಅವನು ಸತ್ ತಿ ಅಂತ ಹೇಳಿದರೆ ಅದನ್ನು ಸ್ಥಿತಿ ಸ್ಥಿತಿಯನ್ನು ಮಾಡುವವನು. ಅದಾದ್ಮೇಲೆ ಸತ್ ಎಂ ಎಂ ಅದನ್ನು ವ್ಯಾಪಯತೆ ಅದನ್ನು ಹೋಗುವಂತೆ ಸಂಹಾರಕ, ಸೃಷ್ಟಿ ಸ್ಥಿತಿ ಸಂಹಾರ ಲಯ ಇವು ಮಾಡುತ್ತಾನೆ ಅನ್ನೋದು ಸತ್ಯಂ ಅನ್ನೋ ಶಬ್ದ ಹಾಗೂ ತಿಳಿಸುತ್ತೆ. ಇಲ್ಲ ಸತ್ಯಂ ಅವನು ಸತ್ಯರೂಪನಾಗಿದ್ದಾನೆ. ಅಂತಹ ಸತ್ಯರೂಪನಾದ ಭಗವಂತ ಪರಂ ಸರ್ವೋತ್ತಮನಾಗಿದ್ದಾನೆ, ಅವನನ್ನು ಧೀಮಹಿ ಧ್ಯಾನ ಮಾಡೋಣ, ಲೆಟ್ ಅಸ್ ಮೆಡಿಟೇಟ್ ಅಪಾನ್ ಹಿಮ್ ಅಂತ ಹೇಳಿ ನಮಗೆ ಗಾಯತ್ರಿ ಮಂತ್ರದಲ್ಲಿ ಬರುವಂತಹ ಆ ಧೀಮಹಿ ಅನ್ನೋ ಶಬ್ದ ಹಾಗೆ ಪ್ರಯೋಗ ಬರುತ್ತೆ. ಹಾಗೆ ಅದೇ ಶಬ್ದವನ್ನು ಪ್ರಯೋಗ ಮಾಡುವುದರ ಮೂಲಕವಾಗಿ ಇದಕ್ಕೆ ಶ್ರುತಿ ಸದೃಶವಾದ ಪ್ರಾಮಾಣ್ಯವಿದೆ ಅಂತ ತೋರಿಸ್ಕೊಟ್ಟಂತರೂ ಆಗುತ್ತೆ ಅಂತ ಹೇಳಿ ಅದಕ್ಕೆ ಹೀಗೆ ಭಗವಂತ ತಾನು ಎಲ್ಲವನ್ನು ಸೃಷ್ಟಿ ಮಾಡ್ತಾ ಎಲ್ಲ ವ್ಯಾಪಾರಗಳನ್ನು ಮಾಡ್ತಾರೆ ಅಂತಹ ಭಗವಂತನನ್ನು ಚಿಂತನೆ ಮಾಡುವುದರ ಮೂಲಕವಾಗಿ ನಮಗೆ ಒಳ್ಳೆದಾಗತ್ತೆ, ನಮಗೂ ಒಳ್ಳೆ ಫಲ ಸಿಗುತ್ತೆ ಅನ್ನುವ ಕಾರಣದಿಂದ ಅಂತಹ ಭಗವಂತನನ್ನು ಧೀಮಹಿ ಧ್ಯಾನ ಮಾಡೋಣ ಅಂತ ಹೇಳಿ ಈ ಶ್ಲೋಕದಲ್ಲಿ ಭಗವಂತನ ಧ್ಯಾನವನ್ನು ಮಾಡಿದಂತಾಗತ್ತೆ ಇದನ್ನು ಹೇಳಿದ್ದಾರೆ. ಅದರಲ್ಲಿ ಅದಕ್ಕೆ ವ್ಯಾಖ್ಯಾನ ರೂಪಕವಾಗಿ ಆಚಾರ್ಯರು ಏನ್ ಹೇಳಿದ್ದಾರೆ ಅನ್ನುವುದನ್ನು ನೋಡಿಬಿಟ್ಟು ಅದರ ವಿಶೇಷಾರ್ಥವನ್ನು ಅದಕ್ಕೆ ಮೂಲ ಶ್ಲೋಕ ಇರುವ ಕಂಪ್ಯಾರಿಸನ್ ಕೊನೆಯಾಗಿ ನೋಡೋಣ. ಮೊದಲು ಈ ಆಚಾರ್ಯರು ಮಾಡಿದ ಆ ಮಂಗಳಾಜನ ಶ್ಲೋಕ ಸದೃಶವಾದದ್ದು, ಅದು ಮಂಗಳಾಜನ ಶ್ಲೋಕ ಈ ಶ್ಲೋಕ ವ್ಯಾಖ್ಯಾನ ರೂಪಕವಾಗಿದೆ ಅದು ಇರುವಂತಹದ್ದು, ಅದನ್ನು ನೋಡಿಬಿಟ್ಟು ಈ ಮೂಲರು ಶ್ಲೋಕಕ್ಕೆ ಇನ್ನು ವಿಸ್ತಾರವಾದ ಅರ್ಥಗಳನ್ನು ಆಚಾರ್ಯರ ಭಾಷೆಯಲ್ಲಿ ಏನು ತಿಳಿಸಿದ್ದಾರೆ ಅಂತ ನೋಡಿಬಿಟ್ಟು ಮತ್ತು ಈ ಶ್ಲೋಕಕ್ಕೆ ಬರೋಣ. ಇಲ್ಲಿ ಆಚಾರ್ಯರು ಹೇಳ್ತಾ ಇದ್ದಾರೆ ಸೃಷ್ಟಿ ಸ್ಥಿತ್ಯಪ್ತೇಹ ನಿಯತಿ ದೃಶಿ ತಮೋ ಬಂಧ ಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮ ರುದ್ರ ಪ್ರಭೃತಿ ಸುರ ನರ ದ್ವೀಷ ಶತ್ರಾತ್ಮಕಸ್ಯ ವಿಷ್ಣೋ ವ್ಯಸ್ತಃ ಸಮಸ್ತಃ ಸಕಲ ಗುಣನಿಧಿ ಸರ್ವದೋಷ ವ್ಯಪೇತಃ ಪೂರ್ಣಾನಂದೋ ಅವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇ ತಂ ಮಹಾಂತಂ ಅಂತ ಆಚಾರ್ಯರು ಹೇಳಿದ್ದಾರೆ. ಇದು ಮೂಲ ಶ್ಲೋಕದಲ್ಲಿ ಇರುವ ಅರ್ಥವನ್ನೇ ಹೇಳುತ್ತೆ. ಬ್ರೀಫ್ ಆಗಿ ಇದರ ಅರ್ಥವನ್ನು ಮತ್ತೆ ಬಂದು ನೋಡೋಣ. ಈ ಶ್ಲೋಕ ನೋಡಿದ್ರೆ ಸೃಷ್ಟಿ ಸ್ಥಿತಿ ಅಪ್ಯಯ ಈಹ ನಿಯತಿ ದೃಶಿ ತಮೋ ಬಂಧ ಮೋಕ್ಷ ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮ ರುದ್ರ ಪ್ರಭೃತಿ ಸುರ ನರ ವೀಷ ಶತ್ರಾತ್ಮಕಸ್ಯ ವಿಷ್ಣೋ ಯಸ್ತಃ ಸಮಸ್ತಃ ಸಕಲ ಗುಣನಿಧಿ ಸರ್ವದೋಷ ವ್ಯಪೇತಃ ಪೂರ್ಣಾನಂದಃ ಅವ್ಯಯಃ ಯಃ ಗುರುರಪಿ ಪರಮಃ ಚಿಂತಯೇ ತಂ ಮಹಾಂತಂ ಅನ್ನುವ ಆಚಾರ್ಯ ಮಾಡಿದ ಮಂಗಳಾಚರ ಶ್ಲೋಕ. ಅದಕ್ಕೆ ಮತ್ತೆ ಬರೋಣ. ಆದರೆ ಈ ಶ್ಲೋಕಕ್ಕೆ ನಮಗೆ ಮಿಕ್ಕವರು ಹೇಳಿದಂತಹ ವ್ಯಾಖ್ಯಾನಗಳಂತಹ ವ್ಯಾಖ್ಯಾನಗಳಿವೆ, ಅವು ಯಾಕೆ ಸರಿಯಲ್ಲ, ಆಚಾರ್ಯರು ಬಂದು ಅದನ್ನು ಹೇಗೆ ಸರಿ ಮಾಡಿದ್ದಾರೆ ಅನ್ನೋದನ್ನು ನೋಡೋಣ. ಇಲ್ಲಿ ಸತ್ಯಂ ಪರಂ ಧೀಮಹಿ ಅನ್ನುವ ಪರಶಬ್ದದಿಂದ ಭಗವಂತ ಗುಣಪೂರ್ಣನಾಗಿದ್ದಾನಂತ ಗೊತ್ತಾಗುತ್ತೆ. ಸೊ ಆ ವಾಸುದೇವ ಗುಣಪೂರ್ಣನಾಗಿದ್ದಾನೆ, ತನಕ್ಕಿಂತ ವಿಲಕ್ಷಣ ಆಗಿದ್ದಾನೆ, ಉಪಾಸಕ ಭಾವನೆ ಇದ್ದ ನಾವು ಸ್ವಾಮಿ ಅವನು, ನಾವು ದಾಸರು ಅನ್ನೋ ಭಾವನೆಯಿಂದ, ಸೊ ನಾವು ಅವನನ್ನು ನಿತ್ಯವೂ ಸೇವೆ ಮಾಡಬೇಕನ್ನುವ ಭಾವನೆಯಿಂದ, ನಾವು ಉಪಾಸಕರು, ಅವನು ಉಪಾಸ್ಯನಾಗಿದ್ದಾನೆ ಅನ್ನುವ ಭಾವನೆಯಿಂದ ನಾವು ಅವನನ್ನು ಧ್ಯಾನ ಮಾಡಬೇಕು. ಸೊ ಅವನು ಹೇಗೆ ಗುಣಪೂರ್ಣ ಎಂಬುದನ್ನು ಜನ್ಮಾದ್ಯಸೇತ ಅನ್ನೋದು ವಿಶೇಷದಿಂದ ಉಪಪಾದನೆ ಮಾಡಿ ಅದಕ್ಕೆ ಅನ್ವಯಾತ್ ಇತರತಃ ಅಂತೇಳಿ, ಅನ್ವಯಾತ್ ಅಂದ್ರೆ ಸ್ಕ್ರಿಪ್ಚರಲ್, ನಮಗೆ ಶಾಸ್ತ್ರಗಳ ಮೂಲಕವಾಗಿಯೂ, ಇತರತಃ ಅಂದ್ರೆ ತರ್ಕದ ಮೂಲಕವಾಗಿಯೂ ಭಗವಂತನನ್ನು ನಾವು ತಿಳಿಯಕ್ಕೆ ಪ್ರಯತ್ನ ಮಾಡಬಹುದು. ಅಫ್ಕೋರ್ಸ್ ಕೇವಲ ತರ್ಕದಿಂದ ಭಗವಂತನ ಪ್ರತಿಪಾದನೆ ಮಾಡಲಿಕ್ಕಾಗೋದಿಲ್ಲ, ಆ ಕಾರಣದಿಂದ ಆಗಮ ಪ್ರಮಾಣ ಬೇಕೇ ಬೇಕು. ಆಗಮ ಪ್ರಮಾಣವನ್ನು ಅನುಸಾರ ಮಾಡಿಕೊಂಡು ನಾವು ತರ್ಕ ಮಾಡಬಹುದು, ಆವಾಗ ಭಗವಂತ ಇದ್ದಾನೆ ಅನ್ನೋದು ನಮಗೆ ಗೋಚರವಾಗಿ ತಿಳಿದು ಬರುತ್ತೆ. ಸೊ ಇದನ್ನು ಹೇಳಿದ ಮೇಲೆ ಈ ಅಪವ್ಯಾಖ್ಯಾನಗಳು ಕೆಲವು ಅದರಲ್ಲಿ ಏನು ದೋಷಗಳಿದೆ ಅನ್ನೋದನ್ನು, ಆ ವ್ಯಾಖ್ಯಾನಗಳೇನು ಅದರಲ್ಲಿರುವ ದೋಷಗಳೇನು ಸ್ವಲ್ಪ ನೋಡೋಣ. ಶ್ರೀಧರ ವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ, ಅವರು ಹೇಳೋದು ಕಾರ್ಯೇಶು ಸದ್ರೂಪೇಣ ಅನ್ವಯಾತ್ ಅನುವೃತ್ತೇ ಮುತ್ ಸುವರ್ಣಾಧಿವತ್ ಬ್ರಹ್ಮ ಕಾರಣ ಇತರತಃ ವ್ಯಾವೃತ್ವತ್ವಾತ್ ವಿಶ್ವಂ ಕಾರ್ಯಂ ಘಟ ಕುಂಡಲಾಧಿವತ್ ಇತ್ಯರ್ಥ ಅಂತೇಳಿ. ಭಗವಂತ ನಾವು ಅನೇಕ ಬಾರಿ ನೋಡಿದ್ದೀವಿ, ಉಪಾದಾನ ಕಾರಣ ನಿಮಿತ್ತ ಕಾರಣ ಅಂತ. ಭಗವಂತ ಈ ಸಮಸ್ತ ಪ್ರಪಂಚಕ್ಕೂ ಅವನು ನಿಮಿತ್ತ ಕಾರಣ, ಎಫಿಷಿಯಂಟ್ ಕಾಸ್ ಅಂತ ಹೇಳ್ತೀವಿ. ಮಡಿಕೆ ಸೃಷ್ಟಿ ಆಗ್ಬೇಕಂದ್ರೆ ಕುಂಬಾರ, ಆಮೇಲೆ ಮಣ್ಣು. ಕುಂಬಾರ ಅನ್ನುವವನು, ಮಡಿಕೆ ಮಾಡುವವನು ಯಾವನಿದ್ದಾನೋ ಅವನು ನಿಮಿತ್ತ ಕಾರಣ. ಕುಂಬಾರನೇ ಮಡಿಕೆ ಆಗೋದಿಲ್ಲ, ಮಣ್ಣು ಮಡಿಕೆ ಆಗತ್ತೆ. ಸೊ ಹಿ ಹಿಮ್ಸೆಲ್ಫ್ ಡಸ್ ನಾಟ್ ಟ್ರಾನ್ಸ್ಫಾರ್ಮ್ ಇಟ್ ಎ ಪಾಟ್, ಬಟ್ ಹಿ ಮೇಕ್ಸ್ ದ ಪಾಟ್ಸ್. ಆ ಕಾರಣದಿಂದ ಕುಂಬಾರ ಪಾಟ್ ಮೇಕರ್, ಅವನು ಅದಕ್ಕೆ ನಿಮಿತ್ತ ಕಾರಣನಾಗಿದ್ದಾನೆ. ಆದರೆ ಮಣ್ಣು ಅದು ಉಪಾದಾನ ಕಾರಣ, ಅಂದ್ರೆ ಮೆಟೀರಿಯಲ್ ಕಾಸ್. ಆ ಮಣ್ಣನ್ನೇ ಉಪಯೋಗಿಸಿಕೊಂಡು ಕುಂಬಾರ ಮಡಿಕೆಯನ್ನು ಮಾಡ್ತಾನೆ, ಆ ಕಾರಣದ ಮಣ್ಣಿಂದ ಮಡಿಕೆ ಬರುತ್ತೆ. ಸೊ ಮಣ್ಣೇ ಮಡಿಕೆಯಾಗಿ ಪರಿವರ್ತನೆಗೊಂಡಿದೆ, ಆ ಕಾರಣದಿಂದ ಮಡಿಕೆಗೆ ಮಣ್ಣು ಉಪಾದಾನ ಕಾರಣ. ಮಣ್ಣನ್ನುವ ಉಪಾದಾನ ಕಾರಣದಿಂದ ಮೆಟೀರಿಯಲ್ ಕಾಸ್ ಇಂದ ಮಡಿಕೆ ಅನ್ನುವ ವಸ್ತುವು ಬಂತು, ಆ ಕಾರಣದಿಂದ ಇದು ನಿಮಿತ್ತ ಕಾರಣ ಉಪಾದಾನ ಕಾರಣಗಳನ್ನು ಅರ್ಥ ಮಾಡಿಕೊಂಡಾಗ ಈ ಪ್ರಪಂಚಕ್ಕೆ ಭಗವಂತ ಕೇವಲ ನಿಮಿತ್ತ ಕಾರಣ ಮಾತ್ರ, ಉಪಾದಾನ ಕಾರಣವಲ್ಲ. ಭಗವಂತನೇ ತಾನು ವಿಕಾರಗೊಂಡು ಈ ಪ್ರಪಂಚದ ರೂಪದಲ್ಲಿ ಬಂದಿದ್ದಾನೆ ಅಂತ ಹೇಳುವುದು ಸರಿಯಲ್ಲ. ಅಷ್ಟೇ ಅಲ್ಲದೆ ಭಗವಂತ ಕೇವಲ ನಿಮಿತ್ತ ಕಾರಣ ಉಪಾದಾನ ಕಾರಣವಲ್ಲ ಅನ್ನುವುದು ನಮಗೆ ಶ್ರುತಿ ಸ್ಮೃತಿಗಳ ಪ್ರಮಾಣ, ಅನೇಕ ಪ್ರಮಾಣಗಳಿಂದಲೂ ನಮಗೆ ಅದು ಗೋಚರವಾಗುತ್ತೆ. ಆ ಕಾರಣದಿಂದ ಭಗವಂತ ತಾನೇ ಜಗತ್ತಾಗಿ ಪರಿಣಾಮಗೊಂಡಿದ್ದಾನೆ ಅಂತ ಹೇಳುವುದಕ್ಕೆ ಈ ಅಪ್ರಮಾಣಗಳು ಸರಿಯಿಲ್ಲ. ಆದ್ರೆ ಶ್ರೀಧರ ವ್ಯಾಖ್ಯಾನದಲ್ಲಿ ಅದನ್ನು ಹೇಳಿದ್ದಾರೆ. ಸೊ ಏನಂತ ಹೇಳಿದ್ರೆ ಕಾರ್ಯೇಶು ಸದ್ರೂಪೇಣ ಅನ್ವಯಾತ್ ಅನುವೃತ್ತೇ ಅಂತೇಳಿ, ಮೃತ್ ಸುವರ್ಣಾಧಿಪತಿ, ಮಣ್ಣು ಬಂಗಾರ ಇವೆಲ್ಲ ಬಂಗಾರದಿಂದ ಆಭರಣಗಳು ಮಾಡ್ತಾರೆ, ಮಣ್ಣಿಂದ ಮಡಿಕೆ ಮಾಡಿದಂತೆ ಭಗವಂತ ತನ್ನಿಂದ ತಾನೇ ಪರಿಣಾಮವನ್ನು ಮಾಡಿಸಿ, ತನಗೆ ತಾನೇ ಪರಿಣಾಮವನ್ನು ಮಾಡಿಸಿಕೊಂಡು ಈ ಜಗತ್ತನ್ನು ಸೃಷ್ಟಿ ಮಾಡಿದ. ಹಿ ಟ್ರಾನ್ಸ್ಫಾರ್ಮ್ಡ್ ಹಿಮ್ಸೆಲ್ಫ್ ಇನ್ ಟು ದಿ ಯೂನಿವರ್ಸ್ ಅಂತೇಳಿ ಅವರು ಅದನ್ನು ಹೇಳಿದ್ದಾರೆ. ಅದು ಸರಿಯಲ್ಲ. ಸೊ ಪ್ರಪಂಚ ಸತ್ಯವೆಂದು ಭಾಸ ಆಗ್ತಾ ಇದೆ, ದ ವರ್ಲ್ಡ್ ಇಸ್ ಅಪಿಯರಿಂಗ್ ಟು ಬಿ ರಿಯಲ್. ಆದರೆ ಸತ್ಯರೂಪವಾದ ಬ್ರಹ್ಮ ಅದಕ್ಕೆ ಕಾರಣನಾಗಿದ್ದಾನೆ. ಅಂದ್ರೆ ಬ್ರಹ್ಮ ಪರಮಾತ್ಮ ಅಂದ್ರೆ ಯಾವುದಾದ ಭಗವಂತ ಸತ್ಯ ಸ್ವರೂಪನಾಗಿರುವ ಅದ್ವೈತ ಪ್ರಕಾರ ಭಗವಂತ ಒಬ್ಬನೇ ಸತ್ಯ, ಇನ್ನು ಎಲ್ಲವೂ ಮಿಥ್ಯ. ಆ ಕಾರಣ ಜಗತ್ತು ಮಿಥ್ಯ, ಮತ್ತೆ ಜೀವರಿದ್ದಾರಲ್ಲವ ಅಂದ್ರೆ ಆ ಜೀವರೇ ಪರಮಾತ್ಮ. ಆದ್ದರಿಂದ ಪರಮಾತ್ಮಕ್ಕಿಂತ ಭಿನ್ನವಾದ ಸತ್ಯವಾದ ವಸ್ತು, ಯಾಕಂದ್ರೆ ಜೀವ ಮಿಥ್ಯ ಅಂತ ಹೇಳಿದ ಅರ್ಥವಿಲ್ಲದೆ ಮಾತಾಗಿಬಿಡುತ್ತೆ. ಜೀವ ಸತ್ಯ ಅಂತ ಹೇಳಬೇಕಂದ್ರೆ ಭಗವಂತನ ಕಿಂತ ಬೇರೆಯಾದ ಸತ್ಯ ಅಂತ ಹೇಳಿದ್ರೆ ದ್ವೈತ ಭಾವ ಬಂದ್ಬಿಡುತ್ತೆ. ಆ ಕಾರಣದಿಂದ ಜಗತ್ತು ಮಿಥ್ಯ ಅಂತ ಹೇಳಿ ಆ ಜಡಕ್ಕಿಂತ ಭಿನ್ನವಾದಂತಹ ಜೀವರೂಪವಾದ ಜೀವಗಳು ಯಾರಿದ್ದಾರೋ ಅವರೆಲ್ಲವೂ ಪರಮಾತ್ಮನಿಂದ ಅಭಿನ್ನರು ಅಂತ ಹೇಳುವುದರ ಮೂಲಕವಾಗಿ, ಜೀವಾತ್ಮ ಪರಮಾತ್ಮದ ಅಭೇದವನ್ನು ಹೇಳುವುದರ ಮೂಲಕವಾಗಿ ಅದ್ವೈತವನ್ನು ಪ್ರತಿಪಾದನೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಆದ್ರೆ ಅದಕ್ಕೂ ಅದು ಸರಿಯಿಲ್ಲ ಅನ್ನೋದಕ್ಕೆ ಯಾಕೆ ಸರಿಯಿಲ್ಲ ಅನ್ನೋದು ಮುಂಚೆ ನೋಡೋಣ. ಸೊ ಅದಕ್ಕಾದ ಗಡಿಗೆಗೆ ಅದು ನಾವು ಹೇಳಿದಂತೆ ಈ ಪ್ರಪಂಚ ಪ್ರಳಯ ಹೇಗಾದ್ರೆ ಗಡಿಗೆ ಆ ಮಡಿಕೆ ಮಾಡಲಿಕ್ಕೆ ಮುಂಚೆ ಮಡಿಕೆ ಇದ್ದಿಲ್ಲ, ಮಣ್ಣು ಮಾತ್ರ ಇತ್ತು. ಆಮೇಲೆ ಮಡಿಕೆ ಬಂತು, ಮಡಿಕೆ ಮಾಡಿದ್ರು ಮಡಿಕೆ ಬಂತು, ಆಮೇಲೆ ಮಡಿಕೆ ಒಡೆದು ಹೋಗುತ್ತೆ, ಎಲ್ಲ ಡಿಸ್ಟ್ರಾಯ್ ಆಗಿಬಿಡುತ್ತೆ, ಮತ್ತೆ ಅದು ಮಣ್ಣಾಗಿಬಿಡುತ್ತೆ. ಸೊ ಮಣ್ಣಾಗಿ ಇದ್ದ ಮಡಿಕೆ ಆಗಲಕ್ಕೆ ಮುಂಚೆ ಅದು ಮಡಿಕೆ ಆಗಿದ್ದಿಲ್ಲ, ಅಂದ್ರೆ ಮಣ್ಣು ರೂಪದಲ್ಲೇ ಇತ್ತು. ಆಮೇಲೆ ಮಡಿಕೆ ಆಯ್ತು ಫಾರ್ ಎ ಶಾರ್ಟ್ ಟೈಮ್, ಅದಾದ್ಮೇಲೆ ಮತ್ತೆ ಮಣ್ಣಾಯ್ತು. ಸೊ ಅದಕ್ಕೆ ತ್ರಿಕಾಲ ಬಾಧಕ ಅಂದ್ರೆ ಆ ಮೂರು ಕಾಲದಲ್ಲಿ ಇಲ್ಲ, ತ್ರಿಕಾಲ ಬಾಧ್ಯ ಅನ್ನುವ ಲಕ್ಷಣ ಅಂದ್ರೆ ಮೂರು ಕಾಲದಲ್ಲಿಯೂ ಇಲ್ಲದಿರುವಿಕೆ ಅನ್ನುವುದ ಅದು ಈ ಮಡಿಕೆಗಿದ್ದಂತೆ ಈ ಪ್ರಪಂಚಕ್ಕೂ ಇದೆ. ಯಾಕಂದ್ರೆ ಸೃಷ್ಟಿ ಬಲ್ಲ ಮಾಡಲಿಕ್ಕೆ ಮುಂಚೆ ಪ್ರಪಂಚವಿದ್ದಿಲ್ಲ, ಆಮೇಲೆ ಪ್ರಪಂಚದ ಸೃಷ್ಟಿಯಾಯಿತು. ಆಮೇಲೆ ಸೃಷ್ಟಿ ಆದ್ಮೇಲೆ ಪ್ರಪಂಚ ಕೊನೆ ಪ್ರಳಯ ಬಂದ್ರೆ ಪ್ರಪಂಚ ಹೊರಟೋಯ್ತು. ಹಾಗೆ ಮಡಿಕೆ ಮಣ್ಣಿಂದ ಮೊದಲು ಮಣ್ಣು ಅಷ್ಟೇ ಇತ್ತು, ಮಡಿಕೆ ಇದ್ದಿಲ್ಲ, ಆಮೇಲೆ ಮಡಿಕೆ ಸೃಷ್ಟಿ ಆಯಿತು ಈ ಪ್ರಪಂಚದಂತೆ. ಆಮೇಲೆ ಮಡಿಕೆ ಮುರಿದೋಯ್ತಿದಾಯ್ತು, ಅದು ಡಿಸ್ಟ್ರಾಯ್ ಆಗೋಯ್ತು, ಆಮೇಲೆ ಮತ್ತೆ ಮಣ್ಣು ಆಗಿಬಿಡ್ತು. ಸೊ ಈ ವಿಧವಾಗಿ ಮಣ್ಣು ಹಾಗಾದ್ರೆ ಮಡಿಕೆ ಮೊದಲು ಇದ್ದಿಲ್ಲ, ಆಮೇಲೆ ಇರೋದಿಲ್ಲ, ಕೇವಲ ಸ್ವಲ್ಪ ಕಾಲವೇ ಇತ್ತು. ಹಾಗೆ ಈ ಪ್ರಪಂಚವು ಕೂಡ ಅದರಂತೆ, ಅದು ಮುಂಚೆ ಇದ್ದಿಲ್ಲ ಸೃಷ್ಟಿಗೆ ಮುಂಚೆ. ಈಗ ಆ ಸೃಷ್ಟಿ ಆದ್ಮೇಲೆ ಪ್ರಳಯದ ಬರುವಾಗ ಇರುತ್ತೆ ಪ್ರಪಂಚ, ಪ್ರಳಯ ಆದ್ಮೇಲೆ ಮತ್ತೆ ಇರೋದಿಲ್ಲ ಪ್ರಪಂಚ. ಹಾಗೆ ಅದು ಕೂಡ ಅಶಾಶ್ವತವಾದದ್ದು. ಸೊ ಆ ಕಂದ ಸತ್ಯವಾದ ಬ್ರಹ್ಮದಿಂದ ಈ ಮಿಥ್ಯಾ ರೂಪವಾದ ಜಗತ್ತು ಬಂತು ಅಂತ ಹೇಳಿ, ಅದು ಒಂದು ವ್ಯಾಖ್ಯಾನ, ಶ್ರೀಧರ ವ್ಯಾಖ್ಯಾನ. ಅದಾದ್ಮೇಲೆ ವೀರರಾಘವ ವ್ಯಾಖ್ಯಾನದಲ್ಲಿ ಕೂಡ ಅಂತಹ ಭಾವನೆ ಅವರು ಹೇಳಿದ ವೀರರಾಘವರು, ಅರ್ಥೇಶು ಕಾರ್ಯಭೂತೇಶು ದೇವಂ ಅನುಷ್ಯಾದಿಷು ಅನ್ವಯಾತ್ ಅನುವೃತ್ತೇ ಉಪಾದಾನತ್ವ ಇತರತಃ ವ್ಯತಿರೇಕಾತ್ ಅನನ್ವಯಾತ್ ಪ್ರಕೃತಿ ಪುರುಷಾಭ್ಯಾಂ ವಿಲಕ್ಷಣತ್ವೇನ ತನ್ನಿಯಂತ್ರಿತೆಯ ಪೃಥಗ್ ಏವ ಅವಸ್ಥಾನಾತ್ ನಿಮಿತ್ತತ್ವ ಚ ಏಕಸ್ಯ ಬ್ರಹ್ಮಣ ಉಪನ್ನಂ ಅಂತೇಳಿ ಅವರ ವ್ಯಾಖ್ಯಾನದಲ್ಲಿ ಅದನ್ನು ತತ್ವಮಸಿ ಸರ್ವಂ ಕಲ್ವಿದಂ ಬ್ರಹ್ಮ ಇಂತಹ ವಚನಗಳನ್ನು ಇಟ್ಕೊಂಡು ಪ್ರಪಂಚ ಬ್ರಹ್ಮಸ್ವರೂಪ ಅಂತ ಹೇಳಿ, ಯಶ್ಯ ಪೃಥ್ವಿ ಶರೀರಂ ಅಂತ ಬ್ರಹ್ಮ ಪ್ರಪಂಚಕ್ಕೆ ನಿಯಾಮಕ ಅಂತ ಹೇಳಿದೆ. ಆ ಭಗವಂತನಿಗೆ ಪೃಥ್ವಿ ಅಂದ್ರೆ ಈ ಜಗತ್ತೆಲ್ಲವೂ ಕೂಡ ಶರೀರದಂತೆ ಅಂತ ಇಲ್ಲ, ಶರೀರವೇ ಅಂತ ಶರೀರದಂತೆ ಅಂತ ಕೊಳ್ಳದೆ ಶರೀರವೇ ಅಂತ ಕೊಂಡು ಭಗವಂತ ಶರೀರವೇ ಆಗಿದೆ ಪ್ರಪಂಚವೆಲ್ಲವೂ. ಆದ್ದರಿಂದ ಇದು ಭಗವಂತನ ಈ ಜಗತ್ತನ್ನೋದು ಭಗವಂತನ ಒಂದು ಉಪಾದಾನ ಕಾರಣ, ಭಗವಂತನೇ ಜಗತ್ತಿಗೆ ಉಪಾದಾನ ಕಾರಣವಾಗಿದ್ದಾನೆ ಅಂತೇಳಿ ಅದನ್ನು ವ್ಯಾಖ್ಯಾನ ಮಾಡಿದ್ದಾರೆ. ಅದೇ ವಿಧವಾಗಿ ವಿಶ್ವನಾಥ ವ್ಯಾಖ್ಯಾನದಲ್ಲಿ ಕೂಡ ಬ್ರಹ್ಮ ಜಗತ್ತಿಗೆ ಉಪಾದಾನ ಕಾರಣ ನಿಮಿತ್ತ ಕಾರಣ ಎರಡೂ ಆಗಿದ್ದಾನೆ, ಅಂದ್ರೆ ಭಗವಂತ ಈ ಜಗತ್ತಿಗೆ ಉಪಾದಾನ ಕಾರಣವೂ ಆಗಿದ್ದಾನೆ ಅಂತೇಳಿ ಅದನ್ನು ಕೂಡ ಹಾಗೆ ಅಲ್ಲಿ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಅವನು ನಿರ್ವಿಕಾರ ಆದ ಕೂಡ ಅವನಿಗಿಂತ ಅಭಿನ್ನವಾದ ಅವನ ಶಕ್ತಿ ಅನಿಸಿರುವಂತಹ ಪ್ರಕೃತಿ ಸ್ವಂತವಾಗಿ ಜಗತ್ತಿಗಾಗಿ ಪರಿಣಾಮ ಹೊಂದಿಬಿಟ್ಟಿದೆ ಅಂತೇಳಿ ಅದನ್ನು ಹೇಳಿದ್ದಾರೆ. ಈ ಮೇಲೆ ಈ ಮೂರು ವ್ಯಾಖ್ಯಾನಗಳಲ್ಲಿ ಕೂಡ ಭಗವಂತ ಉಪಾದಾನ ಕಾರಣ, ಈಸ್ ಮೆಟೀರಿಯಲ್ ಕಾಸ್ ಫಾರ್ ದಿಸ್ ಯೂನಿವರ್ಸ್ ಅಂತ ಹೇಳಿದ್ದಾರೆ. ಅದು ಫಸ್ಟ್ ಆಫ್ ಆಲ್ ಲಾಜಿಕಲಿ ಇಟ್ಸ್ ಇನ್ಕನ್ಸಿಸ್ಟೆಂಟ್, ಯಾಕಂದ್ರೆ ಭಗವಂತನಿಗೆ ವಿಕಾರ ಅನ್ನೋದಿಲ್ಲ. ಈ ಭಗವಂತ ಉಪಾದಾನ ಕಾರಣವಾಗಿದ್ರೆ ಅವನು ವಿಕಾರ ಹೊಂದಿದ್ದಾನೆ ಅಂತ ಆಗುತ್ತೆ ಒಂದು. ಸೊ ಲಾಜಿಕಲಿ ಇಟ್ ಡಸ್ಂಟ್. ಅಷ್ಟೇ ಅಲ್ಲದೆ ಭಾಗವತ ತಂತ್ರ ಅನ್ನುವ ಗ್ರಂಥ ಅದನ್ನು ಸ್ಪಷ್ಟವಾಗಿ ಭಗವಂತ ಅವನು ನಿಮಿತ್ತ ಕಾರಣ ಮಾತ್ರ ಆಗಿದ್ದಾನೆ, ಉಪಾದಾನ ಕಾರಣ ಆಗಲಿಲ್ಲ ಅಂತ ಹೇಳಿ ಅದನ್ನು ಭಾಗವತ ತಂತ್ರ ಅನ್ನುವ ಗ್ರಂಥ ಸ್ಪಷ್ಟವಾಗಿ ಹೇಳಿದೆ. ಆ ಕಾರಣದಿಂದ ಈ ಭಾಗವತ ತಂತ್ರ ಅನ್ನುವುದು ಹೈಗ್ರೀವ ಪಂಚರಾತ್ರಕ್ಕೆ ಸೇರಿದ್ದು. ಸೊ ಅದನ್ನು ನಾವು ಪ್ರಮಾಣ ಪೂರ್ವಕವಾಗಿ ಸ್ವೀಕಾರ ಮಾಡಬೇಕು, ಯಾಕಂದ್ರೆ ಪಂಚರಾತ್ರ ಅದು ಒಪ್ಪಲೇಬೇಕು. ಸೊ ಅದನ್ನು ತಗೊಂಡು ನಾವು ಭಗವಂತ ಕೇವಲ ನಿಮಿತ್ತ ಕಾರಣ ಆಗಿದೆ, ಉಪಾದಾನ ಕಾರಣ ಆಗಲಿಲ್ಲ, ಯಾಕಂದ್ರೆ ಆ ಭಾಗವತ ತಂತ್ರದಲ್ಲಿ ಸ್ಪಷ್ಟವಾಗಿ ನಮಗೆ ಭಗವಂತ ಕೇವಲ ನಿಮಿತ್ತ ಕಾರಣ ಉಪಾದಾನ ಕಾರಣ ಅಲ್ಲ ಅಂತ ತಿಳಿಸಿಕೊಟ್ಟಿದ್ದಾರೆ. ಮತ್ತೆ ಈ ಹಾಗೆ ಹೇಳಿದ್ರೆ ದಟ್ ವಿಲ್ ಬಿ ಗೋಯಿಂಗ್ ಅಗೇನ್ಸ್ಟ್, ಅಂದ್ರೆ ಯಾವ ಆ ಭಾಗವತ ತಂತ್ರ ಅನ್ನುವ ಗ್ರಂಥದಲ್ಲಿ ಅಷ್ಟು ಸ್ಪಷ್ಟವಾಗಿ ಆ ದ್ವೈತ ಭಾವನೆ ಇದ್ದರೆ ಅದನ್ನು ಅದ್ವೈತಿಗಳು ಮತ್ತೆ ಹೇಗೆ ಹ್ಯಾಂಡಲ್ ಮಾಡಿದ್ದಾರೆ, ಶಂಕರಾಚಾರ್ಯಂತವರು ಏನ್ ಮಾಡಿದ್ದಾರೆ ಈ ಅಂತ ಹೇಳಿದ್ರೆ, ಅವರು ಶಂಕರ ಭಾಷೆಯಲ್ಲಿ ಬ್ರಹ್ಮಸೂತ್ರದ ಉತ್ಪತ್ತಿ ಅಸಂಭವಾಧಿಕರಣದಲ್ಲಿ ಹೇಳುವಾಗ ಅವರು ವಂಶೀಧರ ವ್ಯಾಖ್ಯಾನ ಪ್ರಕಾರ ಏನ್ ಮಾಡಿದ್ದಾರೆ ಅದನ್ನು ವ್ಯಾಖ್ಯಾನ ಮಾಡ್ತಾ, ಶಂಕರ ಭಾಷೆಯನ್ನು ವ್ಯಾಖ್ಯಾನ ಮಾಡ್ತಾ, ಈ ಭಾಗವತ ತಂತ್ರ ಯಾವುದಿದೋ ಅದು ಅಸಮಂಜಸ ಅಂತೇಳಿ ಹೇಳಿದ್ದಾರೆ. ಇಸ್ ಭಾಗವತ ತಂತ್ರವನ್ನು ಅಪ್ರಮಾಣ ಅಂತೇಳಿ, ಅಪ್ರಮಾಣವಲ್ಲ, ವಿ ಶುಡ್ ನಾಟ್ ಆಕ್ಸೆಪ್ಟ್ ಭಾಗವತ ತಂತ್ರ ಅಂತೇಳಿ. ಯಾಕಂದ್ರೆ ಅದಕ್ಕೆ ಅವರು ಅದ್ವೈತಕ್ಕೆ ಅಗೇನ್ಸ್ಟ್ ಹೋಗುತ್ತೆ, ಹಾಗಾದ್ರೆ ಭಾಗವತ ತಂತ್ರವನ್ನೇ ಒಪ್ಪಬಾರದು ಅಪ್ರಮಾಣ ಅಂತೇಳಿ ಅದನ್ನು ಹಾಗೆ ಹೇಳಿದ್ದಾರೆ. ಆದ್ರೆ ಆ ಶಂಕರ ಭಾಷ್ಯದಲ್ಲಿ ಹೇಳಿದ್ದೇ ಆ ಅಸಮಂಜಸ. ಯಾಕಂದ್ರೆ ಶಂಕರ ಭಾಷ್ಯದಲ್ಲಿ ಯಾವ ಬ್ರಹ್ಮಸೂತ್ರಗಳು ಭಾಷೆ ಮಾಡಿದ್ದಾರೋ, ಯಾ ಅವರು ಭಾಗವತ ತಂತ್ರ ಅಪ್ರಮಾಣ ಅಂತ ಹೇಳಿದ್ದಾರೆ, ಅದೇ ಶಂಕರ ಭಾಷ್ಯದಲ್ಲಿ ಹೇಳಿದ ವಿಷಯಗಳೇ ಸರಿ ಇಲ್ಲ ಅಂತ ಹೇಳಿ ಸುಧಾ ಚಂದ್ರಿಕಾ ನ್ಯಾಯಸುಧೆಯಲ್ಲಿ ಟೀಕಾಚಾರ್ಯರು ಮಾಡಿದ್ದಾರೆ ಆ ಅನುವ್ಯಾಖ್ಯಾನದಲ್ಲಿ ಆಚಾರ್ಯರು ತಿಳಿಸಿಕೊಟ್ಟಿದ್ದಾರೆ. ಅದೇ ವಿಧವಾಗಿ ಚಂದ್ರಿಕಾ ಗ್ರಂಥದಲ್ಲಿ ವ್ಯಾಸರಾಯರು ತಿಳಿಸಿಕೊಟ್ಟಿದ್ದಾರೆ. ಆ ಶಂಕರ ಭಾಷ್ಯವೇ ಸರಿಯಿಲ್ಲ ಅಂಥೇಳಿ, ಆ ಕಾರಣದಿಂದ ಶಂಕರ ಭಾಷ್ಯದಲ್ಲಿ ಹೇಳಿದ್ದು ತಪ್ಪು, ಶಂಕರ ಭಾಷ್ಯ ಭಾಗವತ ತಂತ್ರವನ್ನು ಒಪ್ಪುವುದಿಲ್ಲ ಅಪ್ರಮಾಣ ಅಂತ ಹೇಳಿದ್ದಾರೆ, ಆ ವಿಷಯವೂ ತಪ್ಪು. ಆ ನಿಜವಾಗಿ ಭಾಗವತ ತಂತ್ರ ಅದು ಪಂಚರಾತ್ರದಿಂದ ಬಂದ ಕಾರಣದಿಂದ ಅದು ಒಳ್ಳೆ ಪ್ರಮಾಣವಾಗಿದೆ, ಅದು ಭಾಗವತದ ಅದರ ಅನುಗುಣವಾಗಿ ನಾವು ಭಾಗವತದ ಶ್ಲೋಕವನ್ನು ನಾವು ಅರ್ಥೈಸಬೇಕು. ಈ ಭಾಗವತ ಶ್ಲೋಕದಲ್ಲಿ ಕೂಡ ನಮಗೆ ಸರಿಯಾಗಿ ನೋಡಿದ್ರೆ ಈ ಅರ್ಥ ಹೀಗೆ ಅಂದ್ರೆ ಭಗವಂತ ಕೇವಲ ತೇಜೋವಾಯು ಮೃದಾಮ್ ಯಥಾವಿನ್ಮಯ ಅಂತ ಹೇಳುವುದರ ಮೂಲಕವಾಗಿ ಭಗವಂತ ಕೇವಲ ನಿಮಿತ್ತ ಕಾರಣನಾಗಿದ್ದಾನೆ, ಉಪಾದಾನ ಕಾರಣವಲ್ಲ ಅನ್ನೋದು ಅದರಲ್ಲಿ ಕೂಡ ನಮಗೆ ಗೋಚರವಾಗುತ್ತೆ. ಈ ಎಲ್ಲ ಕಾರಣಗಳಿಂದ ನಾವು ಆ ಅಪವ್ಯಾಖ್ಯಾನಗಳನ್ನು ತಿರಸ್ಕಾರ ಮಾಡಬೇಕಾಗಿ ಬರುತ್ತೆ. ಸೊ ಅಪವ್ಯಾಖ್ಯಾನಗಳು ಸರಿ ಇಲ್ಲ ಅಂತೇಳಿ ಆಚಾರ್ಯರು ಮತ್ತು ಭಾಷ್ಯದಲ್ಲಿ ತಾತ್ಪರ್ಯದಲ್ಲಿ ವಿಸ್ತಾರ ಮಾಡ್ತಾ, ಭಾಗವತ ತಾತ್ಪರ್ಯದಲ್ಲಿ ವಿಸ್ತಾರ ಮಾಡ್ತಾ ಅವೆಲ್ಲವನ್ನು ಈ ಮಂಗಳ ಆಚರಣ ಶ್ಲೋಕಕ್ಕೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ ಆಚಾರ್ಯ. ಏನೇನು ಹೇಳಿದ್ದಾರೆ ನೋಡೋಣ. ಜನ್ಮಾದ್ಯಸ್ಯ ಇತ್ಯಾದಿ ತಂ ಪರಂ ಧೀಮಹಿ ಅನ್ವಯಾತ್ ಯತೋ ವಾ ಇಮಾನಿ ಭೂತಾನಿ ಜಾಯಂತೆ ಇತ್ಯಾದಿ ಶ್ರುತಿ ಸ್ಮೃತಿಭ್ಯಃ ಇತರತಃ ಅರ್ಥಾತ್ ತರ್ಕತಃ ಇತರತಃ ತರ್ಕತಃ ಚೇತನಾದಿ ಪಿತ್ರಾದೇಹ ಪುತ್ರಾದಿ ಉತ್ಪದ್ಯತೆ ಅಂತೇಳಿ ಆಚಾರ್ಯರು ಹೇಳಿದ್ದಾರೆ. ಏನಿದು ಜನ್ಮಾದಿ ಅಸ್ಯ ಇತಿ ಅಂತ ಅಂದ್ರೆ ಈ ಶ್ಲೋಕಕ್ಕೆ ವಿವರಣ ಹೇಳಿದ್ದಾರೆ. ಜಗಜ್ಜನ್ಮಾದಿಗಳು, ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ನೇಮನ ಜ್ಞಾನ ಬಂಧ ಮೋಕ್ಷ ಅನ್ನೋದು ಯಾವುದಿದೋ ಇವೆಲ್ಲವೂ ಕೂಡ ಗುಣಪೂರ್ಣಾದ ಪರಮಾತ್ಮನನ್ನು ನಾವು ಧ್ಯಾನ ಮಾಡಬೇಕು ಅನ್ನುವ ಕಾರಣದಿಂದ ಹೇಳಿದ್ದು. ಸೊ ಇವೆಲ್ಲವೂ ಕೂಡ ಪರಮಾತ್ಮ ಇವೆಲ್ಲವನ್ನು ಮಾಡ್ತಾ ಇದ್ದಾನೆ. ಅವನು ಒಂದು ಸರ್ವಶಕ್ತಿತ್ವ, ಅವನ ಸೃಷ್ಟಿ ಕರ್ತೃತ್ವ, ಅದನ್ನೆಲ್ಲ ಚಿಂತನೆ ಮಾಡಬೇಕಂತ ಹೇಳುವಂತಹದ್ದು. ಸೊ ಈ ಎಲ್ಲ ಕಾರಣದಿಂದ ಅಂತಹ ತಂ ಪರಂ ಧೀಮಹಿ, ಆ ಸರ್ವೋತ್ತಮನಾದ ಭಗವಂತನನ್ನು ಧ್ಯಾನ ಮಾಡೋಣ. ಆ ಭಗವಂತ ಸರ್ವೋತ್ತಮನು, ಪೂರ್ಣನು, ಆನಂದ ಪೂರ್ಣನು, ಗುಣಪೂರ್ಣನು ಎಲ್ಲ ಆಗಿದ್ದಾನೆ ಅನ್ನೋದು ಆ ಎಲ್ಲ ವಿಷಯಗಳನ್ನು ನಾವು ಜನ್ಮಾದಿಸಿ ಇತ್ಯಾದಿ ಈ ಶ್ಲೋಕದ ಭಾವಗಳಿಂದ ನಾವು ಚಿಂತನೆ ಮಾಡಬೇಕು ಅಂತೇಳಿ. ಅದೇ ಹಾಗೆಂದ್ರೆ ಅನ್ವಯಾತ್, ಅನ್ವಯ ಮಾಡಬೇಕು, ಸಮನ್ವಯ ಮಾಡಬೇಕು, ಕನ್ಸಿಸ್ಟೆನ್ಸಿ. ಸೊ ವಿ ಹ್ಯಾವ್ ಟು ಸಿ ದ ಕನ್ಸಿಸ್ಟೆನ್ಸಿ. ಏನು ಅನ್ವಯ? ಶ್ರುತಿ ಸ್ಮೃತಿಗ ವಾಕ್ಯಗಳನ್ನು ನಾವು ಪರಿಶೀಲನೆ ಮಾಡಿದಾಗ, ಅನಲೈಸ್ ಮಾಡಿದಾಗ ನಮಗೆ ಭಗವಂತ ಇವೆಲ್ಲವನ್ನೂ ಸೃಷ್ಟಿ ಮಾಡಿದ ಕ್ರಮ ಎಂತಾದ ಅನ್ನೋದನ್ನಲ್ಲಿ ಹೇಳಿದ್ದಾರೆ. ಯಥೋವಾ ಇಮಾನಿ ಭೂತಾನಿ ಜಾಯಂತಿ ಅಂಥೇಳಿ. ಸೊ ಯಾವ ಭಗವಂತನ ಇಂದಾದರೆ ಈ ಎಲ್ಲ ಪ್ರಾಣಿಗಳು ಕೂಡ ಹುಟ್ಟುತ್ತವೆಯೋ, ಸೊ ಇಮಾನಿ ಭೂತಾನಿ ಅಂದ್ರೆ ಪ್ರಾಣಿಗಳು, ಈ ಪ್ರಪಂಚದಲ್ಲಿರುವ ಸಮಸ್ತ ಪ್ರಾಣಿಗಳು ಯಾವನಿಂದಾದರೆ ಹುಟ್ಟಿ ಬಂದಿವೋ ಅಂತಹ ಭಗವಂತನನ್ನು ಧ್ಯಾನ ಮಾಡೋಣ ಅಂತೇಳಿ ಶ್ರುತಿ ಸ್ಮೃತಿಗಳ ವಾಕ್ಯಗಳಿವೆಲ್ಲವನ್ನು ಹೇಳುವುದರ ಮೂಲಕವಾಗಿ ಭಗವಂತನನ್ನು ನಾವು ಕೇವಲ ನಿಮಿತ್ತ ಕಾರಣ ಅಂತಲೇ ಚಿಂತನೆ ಮಾಡಬೇಕು. ಅದಕ್ಕೆ ಇತರತಃ ತಕ್ಕತಃ ಅಂತ ಹೇಳಿದ್ದಾರೆ. ತಕ್ಕದಿಂದಲೂ ಏನು, ತಕ್ಕದಿಂದ ಏನು ಮಾಡ್ತೀವಿ ಅಂದ್ರೆ ಚೇತನಾಧಿ ಪಿತ್ರಾದೇಹೆ ಪುತ್ರಾದಿ ಉತ್ಪದ್ಯತೆ ಅಂತೇಳಿ. ಸೊ ಚೇತನಗಳ ಸೃಷ್ಟಿ, ಜೀವ ನಾವು ಪ್ರಪಂಚದಲ್ಲಿ ಮಕ್ಕಳು ಹುಟ್ಟುವುದಕ್ಕೆ ತಂದೆ ಕಾರಣನಾಗಿದ್ದಾನೆ ಅಂದ್ರೆ ತಂದೆನೇ ಮಕ್ಕಳಾಗಿ ಟ್ರಾನ್ಸ್ಫಾರ್ಮ್ ಆಗೋದಿಲ್ಲ. ತಂದೆ ಬೇರೆ, ಮಕ್ಕಳು ಬೇರೆ. ತಂದೆಯಿಂದ ಮಕ್ಕಳು, ಮಕ್ಕಳು ಹುಟ್ಟು ಬರಬೇಕಂದ್ರೆ ತಂದೆ ಬೇಕು. ತಂದೆಯಿಂದ ಮಕ್ಕಳು ಬಂದರು, ತಂದೆಯಿಂದ ಮಕ್ಕಳು ಬಂದ್ರೆ ತಂದೆನೇ ಮಕ್ಕಳಾಗಿ ಟ್ರಾನ್ಸ್ಫಾರ್ಮ್ ಆಗಲಿಲ್ಲ. ಸೊ ಹಾಗೆ ಭಗವಂತನಿಂದ ಈ ಜೀವರಾಶಿಗಳೆಲ್ಲ ಸೃಷ್ಟಿ ಆಗಿದ್ದಾರೆ ಅಂದರೆ ಭಗವಂತ ತಂದೆಯಂತೆ, ಇವರು ಮಕ್ಕಳಂತೆ, ತಂದೆ ಮಕ್ಕಳು ಬೇರೆ ಇದ್ದಂತೇನೆ ಭಗವಂತನು ಭಗವಂತನಿಂದ ಸೃಷ್ಟಿ ಮಾಡಲ್ಪಟ್ಟ ಜೀವರಾಶಿಗಳು ಬೇರೆ ಆಗಿದ್ದಾರೆ. ಸೊ ಹಾಗೆ ನಾವು ತತ್ವದಿಂದ ನೋಡಿದ್ರು ಕೂಡ ಭಗವಂತ ಬೇರೆ, ಭಗವಂತನಿಂದ ಸೃಷ್ಟಿ ಮಾಡಲ್ಪಟ್ಟ ಜೀವರಾಶಿಗಳು ಬೇರೆ, ಭಗವಂತನಿಂದ ಸೃಷ್ಟಿ ಮಾಡಲ್ಪಟ್ಟ ಜಡ ಪ್ರಪಂಚವೂ ಬೇರೆ, ಜೀವರಾಶಿಗಳಿಗೂ ಜಡ ಪ್ರಪಂಚಕ್ಕೂ ಬೇರೆ. ಪಂಚಭೇದಗಳು ಕೂಡ ನಮಗೆ ಇಲ್ಲಿ ಸುಸ್ಪಷ್ಟವಾಗಿ ಗೋಚರವಾಗುತ್ತೆ. ಪರಮಾತ್ಮ, ಪರಮಾತ್ಮನಿಂದ ಸೃಷ್ಟಿ ಮಾಡಲ್ಪಟ್ಟ ಜೀವಗಣ, ಪರಮಾತ್ಮನಿಂದ ಸೃಷ್ಟಿ ಮಾಡಲ್ಪಟ್ಟ ಜಡಗಳು, ಇವೆಲ್ಲವೂ ಕೂಡ ಬೇರೆ ಬೇರೆ. ಜೀವಗಣಗಳು ಜಡಗಳು ಬೇರೆ, ಎರಡನ್ನೂ ಭಗವಂತ ಸೃಷ್ಟಿ ಮಾಡಿದ್ದಾನೆ. ಒಂದೊಂದು ಜೀವಕ್ಕೂ ಇನ್ನೊಂದು ಜೀವಕ್ಕೂ ಭೇದ, ಜಡಕ್ಕೂ ಜಡಕ್ಕೂ ಭೇದ. ಹೀಗೆ ಭಗವಂತ ವೈವಿಧ್ಯವೇ ನಾನಾ ವಿಧವಾಗಿರುವಂತಹ ಜೀವರಾಶಿಗಳನ್ನು ಜಲಗಳನ್ನು ಎಲ್ಲವನ್ನು ಸೃಷ್ಟಿ ಮಾಡಿದ್ದಾನೆ ಅಂತ ನಾವು ನೋಡಿದಾಗ ನಮಗೆ ಸುಸ್ಪಷ್ಟವಾಗಿ ಇತರತಃ ಅಂತರ್ಗತಃ ಸರ್ಪದಿಂದಲೂ ಕೂಡ ನಮಗೆ ಆ ವಿಷಯ ಗೋಚರವಾಗತ್ತೆ ಅಂತೇಳಿ ಹೇಳಿದ್ದಾರೆ. ಅದಾದ ಮೇಲೆ ಆಚಾರ್ಯರು ಇನ್ನು ವ್ಯಾಖ್ಯಾನವನ್ನು ಮಾಡ್ತಾ ಹೇಳ್ತಾ ಇದ್ದಾರೆ. ಅಭಿಜ್ಞ ಸರ್ವಜ್ಞ ಅಥೋ ಯುಜ್ಯತೆ ಯಂ ಕಾಮಯೇ ತಂ ತಮುಗ್ರಂ ಕುನೋಮಿ ಮಮ ಯೋ ನಿತ್ಯನ್ಯೇಷಾಂ ತದಪೇಕ್ಷತ್ವಾತ್ ನ ಚ ಅನ್ಯ ಅಪೇಕ್ಷಾ ಅಸೌ ಸ್ವರಾಟ್ ಕುತಃ ತೇನೇ ಬ್ರಹ್ಮ ಹೃದಯ ಆದಿಕವೇ. ಇವೆಲ್ಲವನ್ನು ಬ್ರೀಫ್ ಆಗಿ ಬ್ರೀಫ್ ಕಾಮೆಂಟ್ಸ್ ಕೊಡ್ತಾ ಆಚಾರ್ಯರು ಈ ಶ್ಲೋಕದಲ್ಲಿರುವ ಆ ವಿಶೇಷ ಅಂಶಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಇಲ್ಲಿ ಅಭಿಜ್ಞ ಅಂದ್ರೆ ಅಭಿತ ಜಾನಾತಿ, ಎಲ್ಲ ವಿಷಯಗಳಲ್ಲಿಯೂ ವಿಶೇಷ ಜ್ಞಾನ ಉಳ್ಳವನು ಸರ್ವಜ್ಞ ಅನ್ನೋದು. ಇದು ಅಭಿಜ್ಞ ಅನ್ನುವ ಶಬ್ದ. ಸೊ ಅವನು ಭಗವಂತ ಸರ್ವಜ್ಞನಾದ್ದರಿಂದ ಅವನು ಸರ್ವಕರ್ತ ಅನ್ನೋದು ಎಲ್ಲವನ್ನು ತಿಳಿದಿದ್ದಾನೆ. ಅಂದ್ರೆ ಯಾವುದು ಯಾವುದು ಸೃಷ್ಟಿ ಮಾಡಬೇಕೋ ಆ ಸೃಷ್ಟಿ ಮಾಡಬೇಕಾಗಿದ್ದೆಲ್ಲವನ್ನು ಕೂಡ ಸೃಷ್ಟಿ ಹಾಗೆ ಮಾಡಬೇಕು ಅನ್ನೋದು ಭಗವಂತನಿಗೆ ಚೆನ್ನಾಗಿ ತಿಳಿದಿದೆ. ಸುಮ್ಮನೆ ಮಾಯ ಮಾಡುವುದಾದ್ರೆ ಅವನಿಗೆ ತಿಳಿಯುವುದು ಏನು ಸರ್ವಜ್ಞತ್ವ ಇದೆ. ಸರ್ವಜ್ಞತ್ವ ಅಂದ್ರೆ ಹಾಗೆ ಎಲ್ಲವನ್ನು ಸೃಷ್ಟಿ ಮಾಡಬೇಕನ್ನುವ ವಿಷಯವನ್ನು ಅವನು ತಿಳಿದಿದ್ದಾನೆ. ಸೊ ಈ ವಿಧವಾಗಿ ಯುಕ್ತಿಯುಕ್ತವಾಗಿರುವ ವಿಷಯವೇನಂದ್ರೆ ಅವನು ಸರ್ವಕರ್ತ ಸರ್ವಜ್ಞ ಅನ್ನುವ ವಿಷಯ ಅದನ್ನು ತಿಳಿಸಿಕೊಡ್ತಾ ಇದೆ. ಅವನು ಭಗವಂತ ಎಲ್ಲವನ್ನು ಸೃಷ್ಟಿ ಮಾಡಿದ್ದಾನೆ, ಅವನು ಮಾಯ ಮಾಡಲಿಲ್ಲ, ಸರ್ವಜ್ಞನಾಗಿದ್ದಾನೆ, ಸರ್ವಕರ್ತನಾಗಿದ್ದಾನೆ, ಸರ್ವಶಕ್ತನಾಗಿದ್ದಾನೆ ಅನ್ನುವುದು ನಮಗೆ ಇನ್ನು ಅನ್ವಯ ಹೇಗೆ ಶ್ರುತಿ ಸ್ಮೃತಿ ಪ್ರಮಾಣಗಳಿಂದ ಹೇಗೆ ತಿಳಿದು ಬರುತ್ತೆ ಅಂತ ಹೇಳಿದರೆ ಯಂ ಕಾಮಯೇ ತಂ ತಮುಗ್ರಂ ಕುಣೋಮಿ ತಂ ಬ್ರಹ್ಮಾಂಡಂ ತಂ ಋಷಿಂ ತಂ ಸುಮೇಧಾಂ ಅಂತ ಹೇಳಿ ಅಂಬರೀಷ್ ಸೂಕ್ತದಲ್ಲಿ ಲಕ್ಷ್ಮೀದೇವಿ ಹೇಳ್ತಾಳೆ. ಏನಂತ ಹೇಳಿದರೆ ನಾನು ಎಲ್ಲರನ್ನು ಕೂಡ ನಿಯಮನ ಮಾಡುವಳು. ಯಾರನ್ನು ಯಂ ಕಾಮಯೇ ಯಾರನ್ನು ಬಯಸುತ್ತೀನೋ ತಂ ತಂ ಉಗ್ರಂ ಕುಣೋಮಿ ಆ ವ್ಯಕ್ತಿಯನ್ನು ನಾನು ರುದ್ರ ಪದವಿಯಲ್ಲಿ ಇರ್ತೀನಿ, ಬ್ರಹ್ಮ ಪದವಿಯಲ್ಲಿ ಇರ್ತೀನಿ. ಎಲ್ಲರಿಗೆ ರುದ್ರ ಯೋಗ್ಯನಾದ ಜೀವಗೆ ರುದ್ರ ಪದವಿ, ಬ್ರಹ್ಮ ಯೋಗ್ಯನಾದ ಜೀವಗೆ ಬ್ರಹ್ಮ ಪದವಿ, ಹೀಗೆ ಎಲ್ಲರಿಗೂ ಪದವಿಗಳನ್ನು ಕೊಡುವವಳು ನಾನಾಗಿದ್ದೀನಿ ಅಂತೇಳಿ ಎಲ್ಲವನ್ನು ಹೇಳ್ತಾ ಬಂದು ಲಕ್ಷ್ಮಣ ಅದು ನಾನು ಅದು ಇದೆಲ್ಲ ಹೇಳ್ತಾ ಬಂದು ಕೊನೆಗೆ ಮಮ ಯೋನಿ ಲಪ್ಸ್ವಂತ ಸಮುದ್ರೇ ಅಂತ ಹೇಳಿದ್ದಾರೆ. ಸೊ ನನಗೂ ಕೂಡ ಮೂಲಭೂತನಾದವನು, ನನಗೂ ನಿಯಮನ ಮಾಡುವವನು, ನಾನು ಎಷ್ಟು ಮಾಡ್ತೀನಿ ಅಂದ್ರೆ ನನ್ನಿಂದ ಇವೆಲ್ಲವೂ ಮಾಡಿಸುವ ಶಕ್ತಿ, ಮಹಾಶಕ್ತಿ ಅದು ಆ ಸಮುದ್ರದ ಮಧ್ಯದಲ್ಲಿ ಇದೆ. ಅದು ಭಗವಂತ ನಾರಾಯಣನ ಹೇಳ್ದ ಆ ಸಮುದ್ರ ಮಧ್ಯದಲ್ಲಿರುವ ನಾರಾಯಣನು ನನಗೆ ಕಾರಣಭೂತನಾಗಿದ್ದಾನೆ, ಮೂಲಭೂತನಾಗಿದ್ದಾನೆ ಅಂತ ಹೇಳಿ ಆ ನಾರಾಯಣನ್ನು ಅಂಬರಣಿ ದೇವಿ ಲಕ್ಷ್ಮೀ ದೇವಿ ಅಂಬರಣಿ ಅಂದ್ರೆ ಅಂ ಭಗವಂತನನ್ನು ಭೃಣಿ ಭರಣಿ ಭರಿಸುವವಳು ಆ ಅನ್ನುವ ಶಬ್ದ ಪರಮಾತ್ಮನಿಗೆ ಅನ್ವಯವಾಗುತ್ತೆ. ಆ ಶಬ್ದವಾಕ್ಯನಾದ ಭಗವಂತನನ್ನು ತನ್ನ ಹೃದಯದಲ್ಲಿ ನೆಲೆಸಿಕೊಂಡಿದ್ದಾಳೆ ಲಕ್ಷ್ಮಿಗೆ ಅಂಬರಣಿ ಇಲ್ಲ, ಆ ಪರಮಾತ್ಮನ ಹೃದಯದಲ್ಲಿ ನೆಲೆಸಿದ್ದಾಳ ಆದ್ದರಿಂದ ಅಂಬರಣಿ. ಹೀಗೆ ಅಂಬರಣಿ ಅಂದ್ರೆ ಲಕ್ಷ್ಮೀ ದೇವಿ, ಅಂತಹ ಲಕ್ಷ್ಮೀ ದೇವಿ ಭಗವಂತನನ್ನು ಸ್ತೋತ್ರ ಮಾಡಿದ್ದಾಳೆ. ಸೊ ಆ ಕಾರಣದಿಂದ ಈ ಭಗವಂತನ ಸರ್ವಕರ್ತೃತ್ವ ಸರ್ವಶಕ್ತಿತ್ವ ಎಲ್ಲವೂ ಕೂಡ ಲಕ್ಷ್ಮಿಯು ಕೂಡ ಉದ್ಗಾರದಿಂದ ಹೇಳ್ತಾಳೆ. ಸೊ ಅದಾದ ಮೇಲೆ ಸೊ ನ ಚ ಅನ್ಯ ಅಪೇಕ್ಷಾ ಅಸೌ, ಭಗವಂತನಿಗೆ ಅವನು ಸರ್ವಜ್ಞ, ಅವನು ಯಾರಿನ್ ಎಲ್ಲರೂ ಅವನ ಅಧೀನದಲ್ಲಿದ್ದಾರೆ, ಆದರೆ ಅವನು ಯಾರ ಅಧೀನದಲ್ಲಿ ಇಲ್ಲ, ಅವನಿಗೆ ಯಾರ ಅಪೇಕ್ಷವಿಲ್ಲ, ಅವನಿಗೆ ಯಾರೂ ಬೇಕಾಗಿಲ್ಲ. ಅವನು ಎಲ್ಲರಿಗೂ ಬೇಕಾಗಿದೆ, ಅವನಿಗೆ ಯಾರೂ ಬೇಕಾಗಿಲ್ಲ. ಆದರೂ ಅವನು ಎಲ್ಲರನ್ನು ಕೂಡ ತನ್ನ ವಶದಲ್ಲಿ ತನ್ನ ಅವನು ಸ್ವತಂತ್ರ ತನ್ನ ವಶದಲ್ಲಿರುವ ಎಲ್ಲರನ್ನು ಕೂಡ ಅವನು ಸೃಷ್ಟಿ ಸ್ಥಿತಿಯಾದಿಗಳನ್ನು ಮಾಡುವುದರ ಮೂಲಕವಾಗಿ ನಿಯಮನ ಮಾಡ್ತಾನೆ. ಆ ಕಾರಣದಿಂದ ಅನ್ಯರ ಅಪೇಕ್ಷವಿಲ್ಲದವನು, ಯಾರೂ ಬೇಕಾಗಿಲ್ಲ. ಆ ಕಾರಣ ಅವನು ಸ್ವರಾಟ್, ಅವನು ಸ್ವತಂತ್ರನಾಗಿದ್ದಾನೆ, ಸರ್ವಶಕ್ತನಾಗಿದ್ದಾನೆ, ಅವನಿಗೆ ಯಾರು ಬೇಕಾಗಿಲ್ಲ ಅನ್ನೋದು ಆ ಸ್ವರಾಟ್ ಅನ್ನೋ ಶಬ್ದ ತಿಳಿಸಿಕೊಡುತ್ತೆ. ಅಂತಹ ಭಗವಂತ ನಾವು ಚಿಂತನೆ ಮಾಡ್ಬೇಕಂತ ಹೇಳಿ ಅವನನ್ನು ನಾವು ಏನು ಹೇಗೆ ಚಿಂತನೆ ಮಾಡಬೇಕು, ಅವನನ್ನು ಚಿಂತನೆ ಮಾಡಬೇಕಾದ ರೀತಿಗಳೇನು ಅನ್ನೋದನ್ನು ಈ ಶ್ಲೋಕ ಇನ್ನು ವಿಸ್ತಾರ ಮಾಡಿ ಹೇಳುತ್ತೆ. ಅವನು ಸೊ ಕುತಃ ತೇನೆ ಬ್ರಹ್ಮ ಹೃದಯ ಆದಿ ಕವಯೇ ಅಂತ ಹೇಳಿ. ಸೊ ಭಗವಂತ ಸ್ವತಂತ್ರ ಸರ್ವಜ್ಞ ಏಕೆ ಅಂದ್ರೆ ಅವನು ಸರ್ವಜ್ಞ ಸ್ವತಂತ್ರ, ಅವನು ಎಲ್ಲವೂ ತಿಳಿದವನು, ಎಲ್ಲವನ್ನೂ ತಿಳಿದವನು ಭಗವಂತ ಅನ್ನುವುದಕ್ಕೆ ಇನ್ನೊಂದು ಏನು ಐ ಮೀನ್ ವಾಟ್ ಇಸ್ ಅನದರ್ ಸಪೋರ್ಟಿಂಗ್ ಸ್ಟೇಟ್ಮೆಂಟ್ ಅಂತ ಹೇಳಿದರೆ ಆದಿಕವಿ ಆದ ಅಂದ್ರೆ ಕವಿ ಅಂದ್ರೆ ಜ್ಞಾನಿ, ಆದಿಕವಿ ಮೊದಲಿಂದಲೂ ಜ್ಞಾನ ಅಂದ್ರೆ ಮೊದಲಿಂದಲೂ ಜ್ಞಾನ ಆಗಿದ್ದಾನೆ. ಸೊ ಇನ್ನು ಯಾರು ಬೇಕಾಗಿಲ್ಲ ಹೇಳಬೇಕಾಗಿಲ್ಲ ಅಂತ ಭಾವನೆ ಮಾಡಿ ಚತುರ್ಮುಖ ಬ್ರಹ್ಮ ದೇವರಿಗೆ ಆದಿಕವಿ ಅಂತ ಹೇಳ್ತಾರೆ. ಸೊ ಚತುರ್ಮುಖ ಬ್ರಹ್ಮ ಆದಿಕವಿ ಮೊದಲಿಂದಲೂ ಜ್ಞಾನಿ ಆಗಿದ್ದಾನೆ. ಸೊ ದೇವರು ಬೇಕಾಗಿಲ್ಲ, ದೇವರಿಲ್ಲದೇನೆ ಎಲ್ಲವೂ ತಿಳಿದಿದ್ದಾನೆ ಚತುರ್ಮುಖ ಬ್ರಹ್ಮ ಅಂತ ಯಾರಿಗಾದರೂ ಭ್ರಮ ಬಂದ್ರೆ ಇಲ್ಲ. ಅಂತಹ ಚತುರ್ಮುಖ ಬ್ರಹ್ಮನಿಗೂ ಕೂಡ ಎಲ್ಲವನ್ನು ಬೋಧನೆ ಮಾಡಿದವನು, ಉಪದೇಶ ಮಾಡಿದವನು ನಾರಾಯಣನೇ ಆಗಿದ್ದಾನೆ. ಆ ಕಾರಣದಿಂದ ಅವನು ಸ್ವರಾಟು ಸ್ವತಂತ್ರನಾಗಿದ್ದಾನೆ, ಸರ್ವಜ್ಞನಾಗಿದ್ದಾನೆ. ಯಾವ ಕಾರಣದಿಂದ ಹೇಗೆ ಹೇಳ್ತೀರಾ ಅಂದ್ರೆ, ತೇನೇ ಬ್ರಹ್ಮ ಹೃದಯ ಆದಿಕವಯೇ, ಆದಿಕವಯೇ ಹೃದ ಬ್ರಹ್ಮ ತೇನೆ. ಆದಿಕವಿಯಾದ ಚೆನ್ನಾಗಿ ಜ್ಞಾನಿ, ಒಳ್ಳೆ ಜ್ಞಾನಿಯಾದಂತಹ ಆ ಚತುರ್ಮುಖ ಬ್ರಹ್ಮನಿಗೂ ಸಹಿತ ಹೃದ ಪ್ರೀತಿಭಾವದಿಂದ ಬ್ರಹ್ಮ ವೇದಗಳನ್ನು ತೇನೆ ವಿಸ್ತಾರ ಮಾಡಿ ಹೇಳಿದ್ದಾನೆ ಭಗವಂತ. ಆ ಕಾರಣದಿಂದ ಆ ಭಗವಂತನ ಸರ್ವಜ್ಞತ್ವವು ನಮಗೆ ಗೋಚರವಾಗುತ್ತೆ, ಅವನ ಸ್ವತಂತ್ರತ್ವವು ಗೋಚರವಾಗುತ್ತೆ. ಮಿಕ್ಕ ಎಲ್ಲರಿಗೂ ಕೂಡ ಭಗವಂತನ ಅನುಗ್ರಹದಿಂದಲೇ ಅವರಿಗೆ ತಿಳುವಳಿಕೆ ಬರುತ್ತೆ, ಭಗವಂತನ ಉಪದೇಶದಿಂದಲೇ ಅವರಿಗೆ ಭಗವಂತನ ಒಂದು ಅನುಗ್ರಹ ಇದ್ರೆ ಮಾತ್ರ ಅವರಿಗೆ ಜ್ಞಾನ ಬರುತ್ತೆ. ಚತುರ್ಮುಖ ಬ್ರಹ್ಮನಿಗೂ ಭಗವಂತ ಉಪದೇಶ ಮಾಡಿದ್ದಾನೆ ಅನ್ನುವ ವಿಷಯವನ್ನು ಅಲ್ಲಿ ಹೇಳಿದ್ದಾರೆ. ಅದಕ್ಕೆ ಸಹಿ ವಿಶ್ವಾ ಜಾತಾನಿ ಪರಿತ ಬಹುವ ನಾಣ್ಯ ಹುದಾ ಸ್ನೇಹೇನ ಯೋ ಬ್ರಹ್ಮಾಂಡಂ ಪೂರ್ವಮಿತಿ ಸ್ವ ಆತ್ಮತೈ ತಸ್ಯ ಬುದ್ಧಿ ಪ್ರಕಾಶ. ಈ ವಿಷಯಗಳನ್ನ ಹೇಳುವ ಮೂಲಕವಾಗಿ ಹೇಳ್ತಾ ಇದ್ದಾರೆ ಅಂದ್ರೆ, ಹೃದ ಪ್ರೀತಿಯಿಂದ ಪರ ಅಂದ್ರೆ ಹೃದ ಅಂತ ಹೇಳಿದ್ರೆ ಒಂದು ಪ್ರೀತಿಯಿಂದ ಮಾಡಿದ್ದಾನೆ ಅಂತ. ಒಂದು ಹೃದ ತನ್ನ ಹೃದಯ ಅಭಿಪ್ರಾಯ ತನ್ನ ಅಂದ್ರೆ ಪರಪ್ರೇರಣೆ ಇಲ್ಲ, ಭಗವಂತ ಎಲ್ಲರಿಗೂ ಪ್ರೇರಣೆಯನ್ನು ಕೊಡ್ತಾನೆ, ಆದ್ರೆ ಭಗವಂತನಿಗೆ ಪ್ರೇರಣೆ ಕೊಡುವವರು ಯಾರು ಇಲ್ಲ. ಅವನು ಹೃದ ಅಂದ್ರೆ ತನ್ನ ಭಾವ ತಾನು ಮಾಡ್ಬೇಕನ್ಕೊಂಡ ಮಾಡಿದ ಅಷ್ಟೇ. ಸೊ ಹೃದ ಅಂದ್ರೆ ತನ್ನಂತ ತಾನಾಗಿ ಪರಪ್ರೇರಣವಿಲ್ಲದೆ ಭಗವಂತ ಮಾಡಿದ್ದಾನೆ ಅಂತ ವೇದವನ್ನು ಉಪದೇಶ ಮಾಡಿದ್ದಾನೆ ಶ್ರೀಹರಿ ಅಂತೇಳಿ. ಅದನ್ನೇ ಹೇಳುವಾಗಲೇ ವಿಶ್ವಾ ಜಾತಾನಿ ಪರಿತಾ ಬಹುವ ನಾಣ್ಯ. ಸೊ ಭಗವಂತ ಶ್ರೀಹರಿ ಮೊದಲಿಗೆ ಬ್ರಹ್ಮನನ್ನು ಹುಟ್ಟಿಸಿ ಅವನಿಗೆ ವೇದಗಳನ್ನು ಉಪದೇಶ ಮಾಡಿದ್ದಾನೆ ಅನ್ನುವ ವಿಷಯ ಹೇಳ್ತಾ ಇದ್ದಾರೆ. ಸ್ವತಃ ಸರ್ವಜ್ಞನಾದ ಹರಿ ಹರಿಯನ್ನು ಮುಮುಕ್ಷುವಾದ ನಾನು ಶರಣುತ್ತೇನೆ ಅಂತೇಳಿ ವರ್ಣನೆ ಮಾಡಿದೆ. ಸೊ ಆ ಕಾರಣದಿಂದ ಅದನ್ನು ಹೇಳಿದ್ದಾರೆ. ಸೊ ಪರರ ಉಪದೇಶದಿಂದ ಅಂದ್ರೆ ಭಗವಂತನಿಗೆ ಬೇರೆ ಅವರ ಉಪದೇಶವೂ ಇಲ್ಲ, ಎಲ್ಲರಿಗೂ ಕೂಡ ಭಗವಂತನ ಉಪದೇಶ ಬೇಕಾಗಿದೆ. ಸರ್ವಜ್ಞತ್ವ ಪೂರ್ಣವಾಗಿ ಪರಮಾತ್ಮ ಒಬ್ಬನಿಗೆ ಇದೆ ಸ್ವತಂತ್ರವಾಗಿ. ಮಿಕ್ಕವರಿಗೆ ಇರುವ ಜ್ಞಾನವು ಆ ತಿಳುವಳಿಕೆ ಎಲ್ಲವೂ ಕೂಡ ಭಗವಂತನಿಂದಲೇ ಉಂಟಾಗಿದೆ ಅನ್ನುವ ವಿಷಯವನ್ನು ನಾವು ತಿಳ್ಕೋಬೇಕು. ಅದಾದ ಮೇಲೆ ಇಲ್ಲಿ ಭಗವಂತ ನಾರಾಯಣ ಬ್ರಹ್ಮದೇವರಿಗೆ ಉಪದೇಶ ಮಾಡಿದ ವಿಷಯದಲ್ಲಿ ಕೂಡ ಕೆಲವು ಅಪವ್ಯಾಖ್ಯಾನಗಳು ಹೊರಟು ಬಂದಿವೆ. ಸೊ ಶ್ರೀಧರ ವ್ಯಾಖ್ಯಾನಗಳಲ್ಲಿ ನಾರಾಯಣ ಬ್ರಹ್ಮನಿಗೂ ವೇದೋಪದೇಶ ಮಾಡಿದ್ದ ವಿಷಯ ಇಲ್ಲಿ ಕೂಡ ಉಲ್ಲೇಖವಾಗಲಿಲ್ಲ, ಪ್ರಸಿದ್ಧಿ ಇಲ್ಲ, ಇಟ್ಸ್ ನಾಟ್ ವೆಲ್ ನೋನ್. ಆ ಕಾರಣದಿಂದ ನಿಜವಾಗಿ ಪರಮಾತ್ಮ ನಾರಾಯಣ ಚತುರ್ಮುಖ ಬ್ರಹ್ಮನಿಗೆ ಉಪದೇಶ ಮಾಡಲಿಲ್ಲ. ಹೃದ ಅಂದ್ರೆ ಹೃದಯದ, ಸೊ ಹೃದ ಅನ್ನೋ ಶಬ್ದವನ್ನು ತಗೊಂಡು ಹೃದ ಅಂದ್ರೆ ಬ್ರಹ್ಮನ ಹೃದಯದಲ್ಲಿ ಮನಸ್ಸಿನಲ್ಲಿ ವೇದ ಸ್ವತಃ ಪ್ರಕಾಶಿಸುವಂತೆ ನಾರಾಯಣ ಪ್ರೇಮ ಅಂದ್ರೆ ವೇದಗಳು ಹೃದ ಅನ್ನುವ ಶಬ್ದ ಹೃದಯದಿಂದ ಪ್ರೀತಿಯಿಂದ ಅಂತ ಕೊಳ್ಳದೆ ಹೃದ ಅಂದ್ರೆ ಹೃದಯದಲ್ಲಿ ಅಂದ್ರೆ ಚತುರ್ಮುಖ ಬ್ರಹ್ಮನ ಹೃದಯದಲ್ಲಿ ವೇದಗಳು ಸ್ವಪ್ರಕಾಶ ತಾವಾಗಿ ಬಂದು ಗೋಚರವಾಗಿ ಬಿಟ್ಟಿದೆ ಚತುರ್ಮುಖ ಬ್ರಹ್ಮನಿಗೆ. ಭಗವಂತ ಹಾಗೆ ಗೋಚರವಾದಂತಹ ಪ್ರೇರಣೆ ಮಾತ್ರ ಕೊಟ್ಟಿದ್ದಾನೆ. ಹಿ ಜಸ್ಟ್ ಗೇವ್ ಪ್ರೇರಣೆ ಟು ಚತುರ್ಮುಖ ಬ್ರಹ್ಮ. ಆದ್ರೆ ಚತುರ್ಮುಖ ಬ್ರಹ್ಮನಿಗೆ ಸ್ವತಃ ವೇದಗಳೆಲ್ಲ ಬಂದು ತಿಳಿದು ಬಂದು ಬಿಟ್ಟಿದೆ, ಪರಮಾತ್ಮ ಪ್ರತ್ಯಕ್ಷವಾಗಿ ಉಪದೇಶ ಮಾಡಲಿಲ್ಲ. ಚತುರ್ಮುಖ ಬ್ರಹ್ಮನಿಗೆ ಉಪದೇಶ ಮಾಡಿದ ಸಮಾಚಾರ ಇಲ್ಲಿ ಇಲ್ಲ, ಹಾಗೆ ಉಪದೇಶ ಮಾಡಲಿಲ್ಲ ಅಂತೇಳಿ ವ್ಯಾಖ್ಯಾನ ಮಾಡಿದ್ದಾರೆ. ಆದ್ರೆ ನಾವು ಫಸ್ಟ್ ಆಫ್ ಆಲ್ ಇದರಿಂದ ಮಲ್ಟಿಪಲ್ ಪ್ರಾಬ್ಲಮ್ಸ್. ಹೃದ ಅಂತ ಹೇಳಿದ ವಿಷಯವನ್ನು ತಗೊಂಡು ಹೃದ ಅಂದ್ರೆ ಪ್ರೀತಿಯಿಂದ ಅಂತ ಅರ್ಥ, ಹೃದ ಅನ್ನುವನ್ನು ತಗೊಂಡು ಹೃದಯದಲ್ಲಿ ಅಂತ ಅರ್ಥವನ್ನು ಅದನ್ನು ಬದಲಾಯಿಸಿ ಮಾಡಿ ಅದಕ್ಕೆ ಕಾರಣ ಏನಂದ್ರೆ ಇಲ್ಲಿ ಪ್ರಸಿದ್ಧಿ ಇಲ್ಲ ಅಂತ ಹೇಳಿ ಕಾರಣ ಕೊಟ್ಟು ಇದೆ. ನಿಜವಾಗಿ ಭಗವಂತ ಹೈಗ್ರೀವ ರೂಪದಿಂದ ಚತುರ್ಮುಖ ಬ್ರಹ್ಮನಿಗೆ ಉಪದೇಶ ಮಾಡಿದ್ದಾನೆ ಅನ್ನುವುದು ಬೇಕಾದಷ್ಟು ಕಡೆ ನಮಗೆ ಪ್ರಸಿದ್ಧ ಆಗಿದೆ. ಇಟ್ ಇಸ್ ವೆಲ್ ನೋನ್, ಶ್ರುತಿ ಸ್ಮೃತಿಗಳಲ್ಲಿ ನಮಗೆ ತಿಳಿದು ಬರುವಂತಹ ವಿಷಯವಾಗಿದೆ. ಹೈಗ್ರೀವ ರೂಪದಲ್ಲಿ ಚತುರ್ಮುಖ ಬ್ರಹ್ಮನಿಗೆ ಪರಮಾತ್ಮ ಉಪದೇಶ ಮಾಡಿದ್ದಾನೆ. ಆ ಕಾರಣದಿಂದ ಈ ಇಂತಹ ನಾವು ಆ ಹೃದ ಅನ್ನೋದನ್ನು ಹೃದಯ ಅಂತ ಟ್ರಾನ್ಸ್ಫರ್ ಮಾಡಿ ಅದು ಪ್ರಸಿದ್ಧಿ ಇಲ್ಲ ಅಂತೇಳಿ ಇಷ್ಟೆಲ್ಲ ನಾವು ತಪ್ಪುಗಳು ಮಾಡಬಾರದು. ಶ್ರೀಧರ ವ್ಯಾಖ್ಯಾನ ಸರಿ ಇಲ್ಲ. ಆ ಭಗವಂತ ಸ್ವತಃ ತಾನು ಎಲ್ಲವನ್ನು ಉಪದೇಶ ಮಾಡಿದ್ದಾನೆ ಅಂತೇಳಿ ಅದಕ್ಕೆ ಯೋ ವೈ ವೇದಾಂಶ ಪ್ರಹಿಣೋತಿ ಅನ್ನುವ ಶ್ರುತಿ ನಾವು ಬೇರೆ ವಿಧವಾಗಿ ಅರ್ಥ ಮಾಡಬೇಕಾಗಿಲ್ಲ. ಆ ಶ್ರುತಿಯಲ್ಲಿಯೂ ಸ್ಮೃತಿ ಪ್ರಮಾಣಗಳು ಮಾತ್ರ ಅಲ್ಲ, ಶ್ರುತಿ ಪ್ರಮಾಣಗಳು ಕೂಡ ಇದೆ. ಅಂದ್ರೆ ಶ್ರುತಿ ಪ್ರಮಾಣಗಳಿಂದಲೂ ನಾರಾಯಣ ಚತುರ್ಮುಖ ಬ್ರಹ್ಮನಿಗೆ ಉಪದೇಶ ಮಾಡಿದ ಸಮಾಚಾರ ಶ್ರುತಿ ವಾಕ್ಯದಲ್ಲಿ ಬರುತ್ತೆ. ಅದು ಆ ಪೂರ್ತಿ ಪಾಠ ಶ್ರುತಿ ವಾಕ್ಯದಲ್ಲಿ யோ பிரம்மாணம் விததாதி பூர்வம் யோ வை வேதாஞ்ச பிரஹிணோதி தஸ்மை தம்ஹ தேவம் ஆத்மபுத்தி பிரகாசம் முமுக்ஷுரு வை சரணமஹம் பிரபத்யே அந்தேளி அது ஸ்பஷ்டவாகி ஸ்ருதி வாக்கிய ಭಗವಂತನನ್ನು ಚತುರ್ಮುಖ ಭಗವಂತನಾದ ನಾರಾಯಣ ಚತುರ್ಮುಖ ಬ್ರಹ್ಮನಿಗೆ ವೇದಗಳನ್ನು ಉಪದೇಶ ಮಾಡಿದ್ದಾನೆ. ಅಂತಹ ಆತ್ಮಬುದ್ಧಿ ಪ್ರಕಾಶನಾದ ಭಗವಂತನನ್ನು ಮುಮುಕ್ಷುಗಳು ಮೋಕ್ಷೇಚ್ಛುಗಳಾದವರು ಮೋಕ್ಷದ ಇಚ್ಛೆ ಇರುವಂತಹ ನಾನು ಅಹಂ ಶರಣಂ ಪ್ರಪದ್ಯೆ ನಾನು ಶರಣು ಹೊಂದುತ್ತೀನಿ ಮುಮುಕ್ಷು ಆದ ಕಾರಣದಿಂದ ಮೋಕ್ಷದ ಅಪೇಕ್ಷೆ ಇರುವುದರಿಂದ ಮೋಕ್ಷ ಬರಬೇಕಂದ್ರೆ ಪರಮಾತ್ಮ ಅನುಗ್ರಹವಾಗಬೇಕು. ಚತುರ್ಮುಖ ಬ್ರಹ್ಮನಿಗೂ ಮೋಕ್ಷ ಬರಬೇಕಂದ್ರೆ ಪರಮಾತ್ಮ ಅನುಗ್ರಹವಾಗಬೇಕು. ಪರಮಾತ್ಮ ಅನುಗ್ರಹ ಅವರವರ ಜೀವರಾಶಿಗಳ ಯೋಗ್ಯತಾನುಸಾರವಾಗಿ ಭಗವಂತ ಅನುಗ್ರಹ ಮಾಡ್ತಾನೆ. ಆ ಭಗವಂತನ ಅನುಗ್ರಹದಿಂದ ಎಲ್ಲ ಜೀವರಾಶಿಗಳು ಕೂಡ ಅವರವರಿಗೆ ಯೋಗ್ಯವಾದ ಜ್ಞಾನವನ್ನು ಪಡಿತಾರೆ. ಸೊ ಚತುರ್ಮುಖ ಬ್ರಹ್ಮನಿಗೂ ಕೂಡ ಭಗವಂತ ಸ್ವತಃ ಪ್ರತ್ಯಕ್ಷವಾಗಿಯೇ ಉಪದೇಶ ಮಾಡಿದ್ದಾನೆ ಅನ್ನುವ ಅಂಶ ನಮಗೆ ಸ್ತುತಿ ಸ್ಮೃತಿ ಪ್ರಮಾಣಗಳಿಂದಲೂ ಗೋಚರವಾಗುತ್ತೆ. ಆ ಕಾರಣದಿಂದ ಭಗವಂತ ಸ್ವತಃ ಉಪದೇಶ ಮಾಡಲಿಲ್ಲ ಅನ್ನೋದು ಸರಿಯಾದ ಅಂಶ ಅಲ್ಲ. ಸ್ವತಃ ಭಗವಂತ ಉಪದೇಶ ಮಾಡಿದ್ದಾನೆ ಅನ್ನೋದನ್ನು ನಾವು ತಿಳ್ಕೋಬೇಕು. ಸೊ ಅದಕ್ಕೆ ಅದನ್ನು ಹೇಳಿದ್ದಾರೆ. ಸೊ ಅದಾದ ಮೇಲೆ ಇನ್ನೂ ಈ ಪದ್ಯದಲ್ಲಿ ಇರುವಂತಹ ವಿಶೇಷಾಂಶಗಳು ಅನೇಕವಿವೆ. ಅದನ್ನು ನಾವು ನೆಕ್ಸ್ಟ್ ಕ್ಲಾಸ್ ನಲ್ಲಿ ಕಂಟಿನ್ಯೂ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ ಎಲ್ಲರಿಗೂ. ಶ್ರೀಕೃಷ್ಣಾರ್ಪಣಮಸ್ತು. ಕಾಯೇನ ವಾಚ ಮನಸೇಂದ್ರಿಯೇವ ಬುದ್ಧ್ಯಾತ್ಮನಾ ವಾ ಅನುಸ್ವಭಾವಾತ್ ಕರೋಮಿ ಇತಿ ಸಪರಂ ಪರಸ್ಮೈ ಶ್ರೀಮನ್ನಾರಾಯಣ ಸತ್ಯಾಮಿ ಶ್ರೀಕೃಷ್ಣಾರ್ಪಣಮಸ್ತು.